ஸ்ரீகுருப்போ நமஹ. ஹரிஹி ஓம். சத்யம் சத்யம் புனசத்யம். விஷ்ணுதீர்த்தப்ரசாதகம் ஸர்வே காமா பவந்தேவ சமதோ பிம்பசந்நிதௌ. முந்தே வரத்தக்க பிரகரண கமன ஆகமன பிரகரண. ಇಷ್ಟರವರೆಗೂ ಷೋಡಶಿಯಲ್ಲಿ ಭಗವಂತನ ಪರಿಚಯ ಮಾಡಿಕೊಡ್ತಾ ಬಂದು, ನಮ್ಮ ಶರೀರ ಸೃಷ್ಟಿ ಮಾಡಿದ ಮೊದಲು ಮೂರು ಅವಸ್ಥೆಗಳನ್ನು ಕೊಡುವುದು ಎಲ್ಲವನ್ನ ಹೇಳಿದರು. ಹೇಳ್ತಾರೆ ಭಗವಂತ ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಚಿಂತೆ ಇಲ್ಲ, ಯಾವ ತಾಪಗಳೂ ಇಲ್ಲ. ಹೇಳ್ತಾರೆ ಶ್ರೀಹರಿಹಿ ಜನನ ಮರಣ ಚಿಂತಾ ಸಂತಾಪಾದಿ ಸಮಸ್ತ ಅವಧ್ಯ ಗಂಧವಿದುರೋಪಿ. ದೇವರಿಗೆ ಯಾವ ದೋಷ ಅಲ್ಲ, ದೋಷ ಗಂಧವೂ ಇಲ್ಲ. ಆದರೆ ಹೇಳ್ತಾರೆ ಸಮಸ್ತ ಗುಣಪೂರ್ಣೋಪಿ, ಸಮಸ್ತ ಗುಣಪೂರ್ಣೋಪಿ, ಪೂರ್ಣ ಗುಣನಾದರೂ ಕೂಡ ಮುಂದೆ ಹೇಳ್ತಾರೆ ಕೇವಲಂ ಲೀಲೆಯೈವ ತಥಾ ತಥಾ ಪ್ರದರ್ಶಯನ್ ಜೀವೇನ ಸಾಕಂ. ಜೀವನ ಜೊತೆಗೆ ವಿಹಾರ ಮಾಡುತ್ತಾನೆ ಭಗವಂತ. ಹೇಗೆ? ತನಗೆ ಚಿಂತೆ ಇಲ್ಲ, ಯಾವ ದೋಷ ಇಲ್ಲ. ಆದರೆ ಈ ಜೀವನಿಗೆ ದುಃಖ ಬರಬೇಕಾಗಿದೆ, ಸುಖ ಬರಬೇಕಾಗಿದೆ, ನಾನಾ ಚಿಂತಾ ಸಂತಾಪ ಎಲ್ಲ ಬರಬೇಕಾಗಿದೆ. ಬರಬೇಕಾದರೆ ಆ ದುಃಖ ಅನುಭವವನಿಗಾಗಬೇಕಾಗಿದೆ. ದುಃಖ ಅನುಭವವನಿಗಾಗಬೇಕಾದರೆ ತಾನಾಗಿ ದುಃಖ ಪಡಲಾರ. ನೋಡಿ, ಸುಖವೂ ತಾನಾಗಿ ಪಡಲಾರ, ದುಃಖವೂ ತಾನಾಗಿ ಪಡಲಾರ. ಅಂದರೆ ಅರ್ಥ, ಭಗವಂತ ಒಳಗೆ ನಿಂತು ಬಿಂಬ ತಾನು ದುಃಖಪಟ್ಟಂತೆ ಇದ್ದರೆ ಜೀವ ದುಃಖಪಟ್ಟಂತೆ ಆಗ್ತಾನೆ. ಅದೇ ಹೇಳ್ತಾರೆ ಪ್ರದರ್ಶಯನ್ ತಥಾ ತಥಾ ಪ್ರದರ್ಶಯನ್. ಆ ಶಬ್ದಗಳು ತುಂಬಾ ಸುಂದರವಾಗಿ ಹೇಳ್ತಾರೆ. ಲೀಲೆಯೈವ ಕೇವಲಂ ತಥಾ ತಥಾ ಪ್ರದರ್ಶಯನ್. ಬೆಳಿಗ್ಗಿನಿಂದ ರಾತ್ರಿವರೆಗೂ ನಮ್ಮ ಜೊತೆಗೇನೆ ಇರ್ತಾನೆ. ಪ್ರತಿದಿನದಲ್ಲೂ ನಮ್ಮ ಜೊತೆಗೇನೆ ಒಂದು ಕ್ಷಣವೂ ಬಿಡದೆ ಇರ್ತಾನೆ. ನಮ್ಮಿಂದ ಏನೇನು ಭಾವನೆಗಳು ಬರಬೇಕೋ, ಈಗ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಇದೆ, ಎದುರಿಗೆ ನಾವು ನಿಂತಿದ್ದೇವೆ, ಅದು ನಗತಾ ಇರಬೇಕು. ನಾವು ನಕ್ಕಂತೆ ಮುಖ ಇಟ್ಟರೆ ಅದು ನಗುತ್ತೆ, ನಾವು ಅತ್ತಂತೆ ಮುಖ ಇಟ್ಟರೆ ಅದು ಅಳುತ್ತೆ. ಹೌದ್ ತಾನೆ? ಆದರೆ ಇಲ್ಲಿ ಸಬ್ಜೆಕ್ಟ್ ಏನು? ನೀವು ನಿಮ್ಮವರೆಗೆ ಬಂದು ಚೆನ್ನಾಗಿರುತ್ತೆ, ಬೆಳಗ್ಗೆಯಿಂದ ಖುಷಿಯಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ, ಯಾವ ತೊಂದರೆ ಇಲ್ಲ. ಇನ್ನ ನಾನಾ ವಾರ್ತೆಗಳು ಬಂದಿವೆ, ನಿಮ್ಮವರಿಗೆ ಪ್ರಮೋಷನ್ ಬಂದಿದೆ, ಅದೇ ಇದೆ ಇದು ಎಲ್ಲ ಒಂದ್ಮೇಲೆ ಬಂದುಬಿಟ್ಟಿದೆ. ಏನು ಮುಖದಲ್ಲಿ ಅಷ್ಟು ಕಾಂತಿ ಹೊಳೆಯುತ್ತಾ ಇದೆ, ಅಷ್ಟು ಖುಷಿ ಖುಷಿಯಾಗಿ ತಿರುಗಾಡ್ತಾ ಇದ್ದೀರಾ. ಯಾರೋ ಬಂದ್ರು, ನೀವು ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ಅತ್ತಂತೆ ಮುಖ ಇರಬೇಕು ನೋಡಿ. ಹೇಗೆ? ಭೀಕರವಾಗಿ ಒಂದು ವರ್ಷದಿಂದ ಎಲ್ಲಾ ಕಷ್ಟಗಳು ಅವರಿಗೆ ಬಂದ್ರೆ ಹೇಗಿರುತ್ತೆ ಮುಖದಲ್ಲಿ? ಅಂಥ ಮುಖ ಇಟ್ಟು ನೀವು ಆ ಪ್ರತಿಬಿಂಬ ನಮಗೆ ತೋರಿಸಬೇಕು. 1 ಕೋಟಿ ರೂಪಾಯಿ ಕೊಡ್ತೀವಿ. ಏನು ಒಂದ್ಸಲ ಅಲ್ಲ, ಇಡೀ ದಿನ ಹಾಗೆ ನಿಂತಿರ್ಬೇಕು. ಇರ್ತೀರಾ? 1 ಕೋಟಿ ರೂಪಾಯಿ ಬೇಡ, ಬೇಡ, ನಾ ಖುಷಿಯಾಗಿ ಜನ್ಮಕ್ಕೊಂದ್ಸಲ ಹೀಗಿದ್ದೇನೆ ಅಂತ. ಅದು ಈ ಇಡೀ ದಿನ ಆ ಮುಖ ಇಟ್ಕೊಂಡು ನಿಂತಿರ್ಬೇಕಾ? ಅದನ್ನು ನೋಡ್ಲಿಕ್ಕಾಗಿ ನೀವು ಆ ದುಃಖದ ಮುಖ ನೋಡಬೇಕಲ್ಲಿ. ನನಗೆ ದುಃಖ ಇಲ್ಲದಿದ್ರೂ ದುಃಖದ ಮುಖ ಇಡಬೇಕಾ, ನಾನಿಡಲ್ಲ ಅಂತ ಹೇಳ್ತೀರಾ. ಹಾಗೆ ಸ್ವಾಮಿ ಅವನಿಗೆ ದುಃಖ ಇಲ್ಲ, ನಮಗೆ ದುಃಖ ಬರಲಿಕ್ಕಾಗಿ ದುಃಖ ಕೊಟ್ಟಂತ ನಟನ ಮಾಡಿದರೆ ನಮಗೆ ದುಃಖ ಬರುತ್ತೆ. ನಿದ್ದೆ ಇಲ್ಲ, ನಿದ್ದೆ ಮಾಡಿದಂತೆ ಮಾಡಿದರೆ ನಾವು ನಿದ್ದೆ ಮಾಡ್ತೀವಿ. ಮೋನೋ ಆಕ್ಷನ್ ಒಳಗೆ ಬಿಂಬ ಮಾಡ್ತಾ ಇದ್ರೆ ಜೀವನಿಗೆ ಬರ್ತಾ ಇರುತ್ತೆ. ಹೀಗೆ ಇಡೀ 100 ವರ್ಷ ನಮ್ಮ ಜೊತೆಗೇನೇ ಕಳೀತು. 1, 2 ಜನ್ಮ ಎಷ್ಟು ಕೋಟಿ ಕೋಟಿ ಜನ್ಮಗಳು ಬಂತೋ ಹಾಗೆ ಎಷ್ಟು ಜೀವರಾಶಿಗಳಿದ್ದಾರೋ ಅವರೊಳಗಿದ್ದು ಅವರವರ ಕರ್ಮ ಮತ್ತು ಆ ಹಿಂದಿನ ಕರ್ಮ ಕ್ಯಾಲ್ಕುಲೇಟ್ ಮಾಡಿ ಈ ಜನ್ಮದಲ್ಲಿ ಈ ಕ್ಷಣದಲ್ಲಿ ಹೀಗಿರಬೇಕು 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 ಅಂತ ಹೇಗ್ ಮಾಡಿಸ್ತಾನೋ ಮಹಾನುಭಾವ. ಆಶ್ಚರ್ಯ ಆಗ್ಬಿಡುತ್ತೆ. ಅವನೊಬ್ಬನೇ ನೋಡಿ ಅಷ್ಟು ಪೇಷನ್ಸ್ ಇದೆ ಅವನೊಬ್ಬನಿಗೆ, ಸಹನ ಶಕ್ತಿ ಅಷ್ಟಿದೆ. ನಾವಾದರೆ ಬೇಡ, ನೀವು ಬೇಡ, ನಿಮ್ಮ ಕೆಲಸನೂ ಬೇಡ ಅಂತ ಓಡಿಬಿಡುತ್ತೇವೆ. ಅದು ಇಲ್ಲಿ ಒಳಗಿರೋದು ಸುಮ್ಮನೆ ಏನೋ ತೋರಿಸಿದ ಅಂತಲ್ಲ, ಇಷ್ಟು ಜೀವರಾಶಿಗಳಿಗೆ ಅದೆಲ್ಲವನ್ನ ತೋರುತ್ತಾ ಬಂದ. ಸ್ವೇಚ್ಛಾ ಪರಿಕಲ್ಪಿತ ಶತಸಂವತ್ಸರಾದಿ ಕಾಲೇ ಪ್ರತಿದಿನ ತಾನೇ ಎಲ್ಲರಿಗೂ ಮನುಷ್ಯರಿಗೆ 100 ವರ್ಷ ಅಂತ ಇಟ್ಟ. ಆ ಪ್ರತಿದಿನವೂ ಕೂಡ ಜಾಗ್ರತಾದ್ಯವಸ್ಥಾಶು ವಿಹೃತ್ಯ ಎಚ್ಚರ ಕಾಲ ಸ್ವಪ್ನ ಸುಶುಕ್ತಿ ಎಲ್ಲಾ ಕಾಲದಲ್ಲಿ ಜೀವನ ಜೊತೆಗೆ ಓಡಾಡುತ್ತಾ ಅವನವನಿಗೆ ಆಯಾ ಕಾಲದಲ್ಲಿ ಆಯಾ ಭಾವನೆಗಳನ್ನ ಮುಖದಲ್ಲಿ ಎಲ್ಲ ಅನುಭವವನ್ನು ಕೊಡುತ್ತಾ ವಿಹೃತ್ಯ ಚೆನ್ನಾಗಿ ವಿಹಾರ ಮಾಡಿ. ಇಷ್ಟು ಮಾಡೋ ಕಾಲಕ್ಕೆ ದೇವರಿಗೆ ಚೂರು ಶ್ರಮ ಇಲ್ಲ, ಚೂರು ಏನೂ ಇಲ್ಲ, ಅವನಿಗೆ ಫಸ್ಟ್ ಕ್ಲಾಸ್ ಆಗಿದ್ದಾನೆ. ಇಷ್ಟು ಜೀವರಾಶಿಗಳಿಂದ ಇಷ್ಟೆಲ್ಲ ಕೆಲಸ ಮಾಡುತ್ತಾ ಇದ್ರು ಅವನಿಗೆ ಹೇಗಿದೆ ಅಂದ್ರೆ ಚೂರು ಒಂದು ಕಡ್ಡಿ ಎತ್ತಿದಷ್ಟು ಇಲ್ಲ ಅವನಿಗೆ, ಭ್ರಾಂತವಾಗಿದ್ದಾನೆ. ಅವಾಗ ಯಾರೋ ಅಂದ್ರು ಅವನಿಗೆ ಏನು ಈಸಿಯಾಗಿ ಮಾಡಿಬಿಡುತ್ತಾನೆ, ಮಾಡ್ಬೋದು, ಹಾ ಮಾಡ್ಬೋದು, ಅವನಿಗೆಲ್ಲ ಆಗುತ್ತೆ, ಮಾಡಬೇಕಾದ ಅಗತ್ಯೇನು? ಇಷ್ಟು ಜನನ ಕಟ್ಟಿಕೊಂಡು 24 ಗಂಟೆ ನಮ್ ಹಿಂದೆ ಇದ್ದು ಮಾಡಬೇಕಾದ ಅವಶ್ಯಕತೆಯನ್ನು ಬೀಳಿ ಅಂತ ಬಿಟ್ಟಿದ್ರೆ ಬಿದ್ದಿರುತ್ತಾ ಇದೀವಿ ನಾವು. ಅಲ್ಲಿ ಅವನ ಕರುಣೆಯ ಪರಿಚಯ ಎಲ್ಲಿ ಅಂದರೆ, ಯಾರೋ ಪಕ್ಕ ಮನೆಯವರೇ ಇರೋದು, 2ನೇ ಮನೆ ಆ ಊರಲ್ಲಿ, ಇನ್ಯಾರು ಪರಿಚಯ ಇಲ್ಲ ಪಕ್ಕ ಮನೆಯವರಿಗೆ, ನಿಮಗೆ ಅವರಿಬ್ಬರೇ ನೀವು ಚೆನ್ನ ಪರಿಚಯ, ಬ್ರಾಹ್ಮಣರ ಮನೆ 2 ಅಂದ್ಕೊಳ್ಳಿ. ಅವರಿಗೆ ಏನೋ ಸೂತಕ ಬಂತು 10 ದಿವಸ ಮೈಲಿಗೆ, ಮನೆಯಲ್ಲಿ ಏನು ಮುಟ್ಲಿಕ್ಕಿಲ್ಲ. ನೀವೇ ಹೋಗಿದ್ದೀರಾ, ಹೋಗಿ ಅಡಿಗೆ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಹಾಕಿ ಎಲ್ಲ ಮಾಡಿದ್ದೀರಾ, ಪದಾರ್ಥ ಅವರದ್ದೇ ಎಲ್ಲ ಅವರದ್ದೇ ಎಲ್ಲ ಮಾಡಿದ್ದೀರಾ. ಕೊನೆಯ ದಿವಸ ಒಂದು ಮಾತಂದ್ರವರು, ನಾ ಬರ್ತೇನೆ, ಆಯ್ತು ಹೋಗಿ ಬನ್ನಿ. ಪಕ್ಕದಲ್ಲಿ ಯಾರು ಅಂದ್ರು ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ಏನ್ರಿ ಮಾಡಿದ್ದು, ನಮ್ದೇ ನಮಗ್ ಕೊಟ್ಟಿದ್ದು, ನಮ್ಮ ಅಕ್ಕಿ ನಮ್ ಬ್ಯಾಳಿ ನಮ್ ಸಾರು ನಮ್ ಇದು ನಮ್ದೇ ನಮಗ್ ಕೊಟ್ಟಿದ್ದು, ದೊಡ್ಡಸ್ತಿಗೆ ಏನಿದೆ ಅಂದ್ರೆ. ಆಗ ಹೇಳ್ತಾರೆ, ನಿಮ್ದೇ ನಿಮಗ್ ಕೊಟ್ರು ಕೂಡ ಅವರು ಬಂದು ಹಾಕದಿದ್ರೆ ಗತಿ ಇಲ್ಲ, ಬಂದು ಹಾಕಿದ್ರಲ್ಲ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಚಾಕರಿ ಮಾಡಿದ್ರಲ್ಲ ಅದು ಒಳ್ಳೆತನ ಅಲ್ವಾ, ಅದನ್ನ ಹೊಗಳತಾ ಇದ್ದೇವೆ. ಹಾಗೆ ಸ್ವಾಮಿ ನಮ್ದೇ ನಮಗೆ ಕೊಟ್ಟರು ಕೂಡ ಇಷ್ಟು ಕಾಲ ನಮ್ ಜೊತೆಗಿದ್ದಾನಲ್ಲ ಆ ಕರುಣೆಯ ಪರಿಚಯ, ಆ ಒಳಗೆ ಮನಸ್ಸಿಗೆ ಟಚ್ ಬರಬೇಕಲ್ಲ, ಅದು ಅರಣ್ಯಕಾಚಾರ ಮಾಡುತ್ತಾರೆ. ಶಬ್ದ ಶಬ್ದಕ್ಕೂ ಅವ ನಮ್ಮ ಮೇಲೆ ತೋರುವ ಕರುಣೆಯನ್ನು ಪರಿಚಯ ಮಾಡಿಕೊಡ್ತಾರೆ. ಇಷ್ಟು ವಿಹೃತ್ಯ, ಇಷ್ಟು ಮಾಡಿದ್ರೂ ಸಾಕಾಗಿಲ್ಲ ಅವನಿಗೆ. ಅಥ ಜೀವಸ್ಯ ಭೂಲೋಕೆ ಪುನಃ ಪುನಃ ಜನನ ಮರಣ ಭೂಯಿಷ್ಠೆ. ಭೂಲೋಕ, ಭೂಲೋಕದಲ್ಲಿ ಈ ಜೀವನಿಗೆ ಹೇಗಿದೆ ಅಂದ್ರೆ ಯಾವಾಗಲೂ ಹುಟ್ಟು ಸಾವು ಹುಟ್ಟು ಸಾವು ಇದರಿಂದೇ ಕೂಡಿದೆ. ನಾವಿಲ್ಲಿ ಬರೋದೇ ಹುಟ್ಟಲಿಕ್ಕೆ ಸಾಯಲಿಕ್ಕೆ ಹೇಳುತ್ತಾನೆ. ಇನ್ನ ಚಿಂತಾ ಸಂತಾಪಾದಿ ಆಶೇಷ ದೋಷ ದುಷ್ಟೆ. ಈ ಭೂಲೋಕದಲ್ಲಿ ನಾವು ಬಂದ ಜನ್ಮ ಎಂಥದ್ದು ಅಂದ್ರೆ ಚಿಂತ ತಾಪ ಬಲ್ಲ ಸಂತಾಪ, ಯಾವಾಗ ನೋಡಿದ್ರೂ ಒದ್ದಾಟ ಒದ್ದಾಟ ಒದ್ದಾಟ. ಯಾವ ವ್ಯಕ್ತಿಯನ್ನ ಹಿಡೀಲಿಕ್ಕೆ ಹೋಗ್ತೀವಿ, ಪದಾರ್ಥಗಳನ್ನ ಹಿಡೀಲಿಕ್ಕೆ ಹೋಗ್ತೀವಿ, ದುಃಖವೇ ಬರ್ತಾ ಇರುತ್ತೆ. ಮೇಲ್ನೋಟ ಬೇರೆ, ಜೇನುತುಪ್ಪದ ಅಂಟು ಒಳಗೆಲ್ಲ ಪೊಟ್ಯಾಷಿಯಂ ಸೈನೈಡ್, ಒಳಗೆಲ್ಲ ಪೊಟ್ಯಾಷಿಯಂ ಸೈನೈಡ್. ಬ್ಯೂಟಿಫುಲ್ ಕ್ಯಾಪ್ಸುಲ್ಸ್ ನೋಡ್ಲಿಕ್ಕೆ ಹೇಗಿವೆ, ಒಳ್ಳೆ ಕಲರ್ಫುಲ್ ಆಗಿವೆ, ಒಳ್ಳೆ ಕಲರ್ಫುಲ್ ಕ್ಯಾಪ್ಸುಲ್ಸ್. ಒಳ್ಳೆ ಜೇನುತುಪ್ಪ ಕೋಟಿಂಗ್ ಹಾಕಿದ್ದಾರೆ, ನೊಂದಿದ್ರೆ ಕಾಣಿಸೋದೇ ಇಲ್ಲ, ಎಫೆಕ್ಟ್ ಮಾತ್ರ ಕಾಣಿಸುತ್ತೆ ಅಷ್ಟೇ. ಅದೇ ಥರ ಪದಾರ್ಥವೂ ಕೂಡ ಅಷ್ಟೇ, ವ್ಯಕ್ತಿಗಳು ಅಷ್ಟೇ. ಅವರೆಲ್ಲ ಕಾರಣ, ನಮ್ಮ ಕರ್ಮ ಕಾರಣ. ಏನು ಮುಟ್ಲಿಕ್ಕೆ ಹೋದ್ರೂ ದುಃಖ ಬರ್ತಾ ಇದೆ. ಹೇಳ್ತಾರೆ ಚಿಂತ ಸಂತಾಪಾದಿ ಅಶೇಷ ದೋಷ ದುಷ್ಟೇ ತತಯೇವ ಅತಿ ನಿಕೃಷ್ಟೇ. ಆದ್ದರಿಂದ ಭೂಲೋಕ ಅಂದ್ರೆ ಮಹಾನಿಕೃಷ್ಟ. ಸ್ವರ್ಗದಿದ್ದವರು ಭೂಲೋಕಕ್ಕೆ ಬರಬೇಕು ಅಂದ್ರೆ ಅಪಾ ಅಂತ. ಹೇಗೆ ನಾವು ಏನಾದ್ರೂ ತುಂಬಾ ಕಷ್ಟದ ಕೆಲಸ ದುಃಖದ ಕೆಲಸ ಇದ್ರೆ ಅಪ್ಪ ಹೋಗ್ಬೇಕಾ ಅಂತೀವ, ಆ ಥರ ಭೀಕರವಾಗಿರತಕ್ಕಂಥದ್ದು ಅದು ಅವರಿಗೆ. ಸ್ವರ್ಗಲೋಕದಲ್ಲಿರತಕ್ಕಂತಹ ದೇವತೆಗಳಿಗೆ ಭೂಲೋಕಕ್ಕೆ ಬರಬೇಕು ಅಂದ್ರೆ ಬೇಡಪ್ಪ ನಾವು ಬರಲ್ಲ. ಯಾಕೆ ಇಲ್ಲಿ ಬಂದ್ರೆ ಒಂದಲ್ಲ ಎರಡಲ್ಲ, ಇಲ್ಲಿ ನಾವು ಚೆನ್ನಾಗಿದೆ ಅಂತ ಏನು ತಟ್ಟೆ ತುಂಬ ಹಾಕೊಂಡು ತಿಂತೀವಲ್ಲ ಅನ್ನ, ಆ ಅನ್ನ ಎಂಥದ್ದು, ದೇವರನ್ನ ಮರೆಸುವಂಥದ್ದು ಅದರ ಪ್ರಧಾನ ಲಕ್ಷಣ. ನಮ್ಮ ಅನ್ನದ ಲಕ್ಷಣ ದೇವರನ್ನ ಮರೆಸುತ್ತೆ. ಯಾಕಪ್ಪ ಅದು ಪದಾರ್ಥ, ಅದು ಯಾಕೆ ನಮ್ಮನ್ನ ಮರೆಸುತ್ತೆ, ಅದರ ಹಿಂದೆ ಭೂತ ಕೂತಿದೆ ಪಾಪ. ಅನ್ನದ ತುಂಬ ಪಾಪ, ನಾವು ತಿನ್ನುವ ಅನ್ನವೆಲ್ಲ ಪಾಪ. ಅದೇನು ಹೇಗೆ ಹೇಳ್ತೀರಾ ಅಂದ್ರೆ ಸಂಪಾದನೆ ಮಾಡುವ ರೀತಿ, ಕೊಟ್ಟವರ ಪಾಪ ಎಲ್ಲವೂ ಅದರಲ್ಲೇ ಕೂತಿರುತ್ತೆ. ಎಂಥ ಋಷಿಮುನಿಗಳಿಗೆ ಅನ್ನ ಹಾಕಿದವರ ಪಾಪ ಎಲ್ಲ ಬಂದು ಅವರ ಬುದ್ಧಿಯೇ ಬರುತ್ತೆ ಅಂತ ಹೇಳಿದ್ರೆ ನಮ್ಮಂಥವ್ರ ಗತಿಯನ್ನು ಎಲ್ಲ ಕಂಡ ಕಂಡ ಕಡೆ ಊಟಗಳು ಹೋಗ್ತಾ ಇರ್ತೀವಿ. ನಮಗೂ ತಪ್ಪಿದಲ್ಲ ನಿಮಗೂ ತಪ್ಪಿದಲ್ಲ, ಯಾರು ಬಿಡಲ್ಲ. ವೈಕುಂಠ, ಉಪನಯನ, ಮದುವೆ, ಏನೋ ಒಂದು ಹೇಳಿ ಸೆಳ್ಕೊಂಡು ಹೋಗ್ತಾನೆ ಇರ್ತಾರೆ. ಹೋದಾಗ ಮತ್ತೆ ತೆಂಗಿನಕಾಯಿ ಹುಡುಕಾರೆ ತಲೆ ಮೇಲೆ, ಬರೋದೇ ಇಲ್ಲ ಅಂತ ಹೋಗ್ಲೇಬೇಕಾಗುತ್ತೆ. ಹೋದ ಕಾಲಕ್ಕೆ ಒಂದ ನೋಡಿ, ಹಾಕಿದವರ ಪಾಪ, ಮಾಡಿದವರ ಪಾಪ. ಅಡಿಗೆ ಮಾಡಿರ್ತಾರಲ್ಲ, ಅವ್ರು ಹೇಗ್ ಮಾಡಿರ್ತಾರೋ, ಏನ್ ಮಾಡಿರ್ತಾರೋ, ಯಾವ ಭೀಕರವಾಗಿರ್ತಾರೋ, ಏನೇನೋ ಯಾರಿಗೆ ಗೊತ್ತು, ಅಪ್ಪ ಭೀಕರವಾಗಿರುತ್ತೆ. ಇವೆಲ್ಲ ಸೇರಿಕೊಂಡು ನಾವು ತಿನ್ನುವಾಗ ನಮ್ ಪ್ರಾರಂಭ ಎಲ್ಲ ಸೇರಿಕೊಂಡು ಬಾಯಲ್ಲಿ ಹೋದ್ರೆ ತಲೆ ಕೆಡದೇನೇನಾಗುತ್ತೆ. ಅದಕ್ಕೆ ಶ್ರೀನಿವಾಸ ಕಲ್ಯಾಣದಲ್ಲಿ ಬ್ರಹ್ಮದೇವರಿಗೆ ಪರಮಾನ್ನ ಕೊಡ್ಲಿಕ್ಕೆ ಹೋದ್ರೆ ಹತ್ತು ಬಿಟ್ರು, ಬೇಡಪ್ಪ ನೀನ್ ಪರವಾನ ಬೇಡ, ಏನು ಬೇಡ, ಯಾಕೆ ಮಾನುಷ ಅನ್ನ ಭುಕ್ತವ, ಮನುಷ್ಯ ಅನ್ನ ನಮ್ ಬೇಡೇ ಬೇಡ. ತತಯೇವ ಅತಿನಿಕೃಷ್ಟೇ, ಇಂಥ ಭೂಲೋಕದಲ್ಲಿ ಸರ್ವತ್ರ ಜೀವಸ್ಯ ಕಷ್ಟಮೇವ ಅಕಕ್ಷಾಣ. ಭಗವಂತ ನೋಡಿದ, ತಾನೇ ಕರ್ಕೊಂಡು ಬಂದಿದ್ದಾನೆ, ಅವನ ಕರ್ಮ ಕಡಿಲಿಕ್ಕಾಗಿ ಎಲ್ಲದರಲ್ಲಿ ಓಡಾಡಿಸ್ತಾ ಇದ್ದಾನೆ. ಆದರೆ ದೇವರಿಗೆ ಕರುಣ, ಅಯ್ಯೋ ಇವತ್ತು ತುಂಬಾ ಕಷ್ಟಪಡ್ತಾ ಇದ್ದಾನಲ್ಲ ಅಂತ. ಅದಕ್ಕೆ ಆ ದುಃಖ ಪರಿಹಾರ ಆಗ್ಲಿಕ್ಕಾಗಿ ಏನು ಮಾಡುತ್ತಾ ಇದ್ದಾನೆ, ಸುಷುಪ್ತವು ಪ್ರತಿದಿನ ಆನಂದಾದಿದಾನೇಪಿ. ಇದು ದುಃಖ ಬರ್ತಾ ಇದೆ ನಮಗೆ, ನೂರು ವರ್ಷದಲ್ಲಿ ಇಟ್ಟ ಮೇಲೆ ಪ್ರತಿದಿನ ದುಃಖ ಪಡೆದು ಪಡೆದು ನೋಡಿ ಸುಷುಪ್ತಿಯಲ್ಲಿ ಚೂರು ಆನಂದ ನಿತ್ಯ ಕೊಡ್ತಾ 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 ಬರ್ತಾ ಇದ್ದಾನೆ. ಆದರೆ ತಸ್ಯ ಅಲ್ಪಕಾಲೀನತೆಯ, ಆ ಆನಂದ ಎಷ್ಟು ಕಾಲ ಇರುತ್ತೆ ನಮಗೆ, ಬಹಳ ಸ್ವಲ್ಪ ಕಾಲ, ಬಹಳ ಸ್ವಲ್ಪ ಕಾಲ ಇರುತ್ತೆ. ಕೆಲವರಿಗೆ ಅದು ಇರಲ್ಲ ನೋಡಿ, ಕೆಲವರಿಗೆ ಅದು ಇರಲ್ಲ, ಇಡೀ ದಿನ ಅಂದ್ರೆ ರಾತ್ರಿಯೆಲ್ಲ ಸ್ವಪ್ನದಲ್ಲೇ ಕಳೆದು ಹೋಗ್ತಾ ಇರುತ್ತೆ. ಬಹಳ ಜನಕ್ಕೆ ತಲೆ ಹೇಗಿಟ್ಟಾಗಲಿಂದ ತಲೆ ಎಚ್ಚರ ಆಗುವವರೆಗೂ ಸ್ವಪ್ನಗಳೇ, ಗಾಢವಾದ ನಿದ್ದೆ ಅವರಿಗೆ ಬರೋದೇ ಇಲ್ಲ. ಇನ್ನು ಕೆಲವರಿಗೆ ನಿದ್ದೆ ಬರಲ್ಲ, ಸ್ವಪ್ನವೂ ಬೀಳಲ್ಲ, ಈ ಥರ ವ್ಯವಸ್ಥೆ ಆಗಿರುತ್ತೆ. ಆ ಗಾಢವಾದ ನಿದ್ದೆ ಬಂದು ಅದರಲ್ಲಿ ಚೂರು ಆನಂದ ಬರುವುದು ಬಹಳ ಅಪರೂಪ, ಅದನ್ನು ಹೇಳ್ತಾ ಇದ್ದಾರೆ. ಅಂಥ ಅಲ್ಪಕಾಲೀನವಾದಂಥ ಸುಖ ಜೀವರಿಗೆ ಭಗವಂತ ಕೊಡ್ತಾ ಇದ್ದಾನೆ. ಕೊಟ್ಟು ಅಲ್ಲಿ ತತ್ರ ಅಲಂ ಬುದ್ಧಿಂ ಅಲಭಮಾನ, ದೇವರಿಗೆ ಸಾಕಾಗಿಲ್ಲಂತೆ, ಪಾಪ ಇವರಿಗೆ ಚೂರು 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 ದಿನ ಆನಂದ ಕೊಡ್ತಾ ಇದ್ದೇನೆ, ಇವರಿಗೆ ಸ್ವಲ್ಪ ಜಾಸ್ತಿ ಆನಂದ ಕೊಡಲೇಬೇಕು ಅಂತ ದೇವ ಸಂಕಲ್ಪ ಮಾಡಿಕೊಂಡಿದ್ದಾನಂತೆ. ಆದರೆ ಅಲ್ಲೊಂದು ವಿಶೇಷ ನೋಡಿ, ದೇವರಿಗೆ ಇಲ್ಲಿ ಕೊಡುವ ನಿತ್ಯ ಊಟದಲ್ಲೋ ನಿದ್ದೆಯಲ್ಲೋ ಕೊಡುವ ಸುಖ, ನಮಗೆ ಕೊಡುವ ಸುಖ ದೇವರಿಗೆ ಸಾಕಾಗ್ತಾ ಇಲ್ಲ. ಅಯ್ಯೋ ಪಾಪ ಸ್ವಲ್ಪ ಜಾಸ್ತಿ ಕೊಡೋಣ ಅಂತಿದೆ, ನಮಗ ಬುದ್ಧಿ ಬರ್ತಾ ಇಲ್ಲ ನೋಡಿ, ಇದು ಸಾಕಾಗ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಸುಖ ಪಡಿಬೇಕು ಅಂತಲ್ಲ, ಎಷ್ಟೇ ಸಾಕು ಚೆನ್ನಾಗಿದೆ ಅಂತ ಇಲ್ಲೇ ಕೂಗಿದ್ದೇವೆ. ನಮ್ಮ ಬುದ್ಧಿ ಎಂತಾದ್ದು, ಇದರಲ್ಲಿ ವೈರಾಗ್ಯ ನಮಗೆ ಬರ್ತಾನೇ ಇಲ್ಲ. ಅದಕ್ಕೆ ಸ್ವಲ್ಪ ಖಾರವಾಗಿ ಹೇಳ್ತಾರೆ, ನಮಗೆ ಸ್ವಲ್ಪ ಚರ್ಮ ದಪ್ಪ, ಅದಕ್ಕೆ ಚೂರು ಖಾರವಾಗಿ ಹೇಳಬೇಕಲ್ಲ. ವಿಜಯದಾಸರು ಹೇಳ್ತಾರೆ, ಹಂದಿಗೆ ಗೊಜ್ಜಲು ಸವಿಯಾಗಿರುವಂತೆ ಎನಗಿದು ಸವಿಯಾಗಿರುವುದು ಕಾಣೋ ಸ್ವಾಮಿ. ನನಗೆ ಈ ಸಂಸಾರ ರಾಯರದ್ರೆ ನಿಂತು ಹೇಳ್ತಾ ಇರ್ತೇವೆ, ಸಂಸಾರೇ ಅಕ್ಷಯ ಸಾಗರೇ ಅಂತ ಹೇಳಿದ್ರೆ ಪಕ್ ಅಂತ ನಗು ಒಳಗಿರುತ್ತೆ. ಏನ್ಸಲ ನಮಗೆ ನಗುತ್ತಾ ಇರ್ತಾರೆ ಒಳಗಿದ್ದವರು, ನಮಗೆ ಸುಖ ಸಾಗರ ಆಗಿದೆ ಸಂಸಾರ. ಯಾರನ್ನ ಕೇಳಿ ಪಕ್ಕಕ್ಕೆ ಕರ್ಕೊಂಡು ಹೋಗಿ, ಹೇಗಿದೆ ಸಂಸಾರ? ಕಂಫರ್ಟಬಲ್, ಚೆನ್ನಾಗಿದೆ. ಏನು, ಮನೆ ಇದೆ, ಕಾಫಿ ತಿಂಡಿ ನಡೀತಾ ಇದೆ, ಹಾಲು ಊಟ ಎಲ್ಲ ಆಗ್ತಾ ಇದೆ, ಹೊತ್ತೊತ್ತಿಗೆ ನ್ಯೂಸ್ ಪೇಪರ್ ಇದೆ, ಟಿವಿ ಇದೆ, ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಓಡಾಟ ಎಲ್ಲ ಇದೆ. ಇನ್ನೇನ್ರಿ, ಮಧ್ಯೆ ದುಃಖ ಬರುತ್ತೆ ಬಿಡ್ರಿ, ಅದು ಯಾರಿಗೆ ಬರಲ್ಲ, ಇರಲಿ ಬಿಡಿ, ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ. ಮತ್ತೆ ನಮಗೆ ಈ ಸಂಸಾರದ ಮೇಲೆ ಅಸಖ್ಯ ಬಂದಿದೆಯಾ, ವೈರಾಗ್ಯ ಬಂದಿದೆಯಾ? ಕನೀಸ ಇಲ್ಲಿಂದ ಹೊರಟು ಹೋಗಬೇಕು ಎಂಬ ಆಲೋಚನೆ ಆದರೂ ಬಂದಿದೆಯಾ? ಮತ್ತೆ ನಾವು ಮಾಡೋದು ಸಾಧನೆಯ, ಸಾಧನೆಗೆ ಗೊಡೆಯಾಗುವುದು. ಸಾಧನೆ ಅಂದ್ರೆ ಏನು? ಈ ತಂಬಿಗೆಯಲ್ಲಿಡೋದು, ಈ ನೀರಲ್ಲಿ ಹಾಕೋದು, ಇದೆಲ್ಲ ಸಾಧನೆ. ಏನು, ಇಲ್ಲಿಂದ ಬಿಟ್ಟು ಹೋಗಬೇಕು ಎಂಬ ಉತ್ಕಟವಾದ ಇಚ್ಛಾ, ಅದು ಸಾಧನೆಗೆ ಬುಡ. ಸಾಧನ ಅಂದ್ರೆ ಇಲ್ಲಿಂದ ಹೊರಟು ಸ್ವಾಮಿ ಹತ್ರ ಚೆನ್ನಾಗಿರ್ಬೇಕಪ್ಪ, ಇಲ್ಲಿ ಚೆನ್ನಾಗಿಲ್ಲ, ಹೊರಟೋಗ್ಬೇಕು ಅಂತ ಅಷ್ಟು ಅಸಹ್ಯ ಬರಬೇಕು ಈ ಸಂಸಾರದ ಮೇಲೆ. ಅಪ್ಪ ನಾನೇ ಬರ್ತಾನೇ ಇಲ್ಲ ಅಂದ್ರೆ ನಮ್ ಸಾಧನೆ ಹೇಗಿದೆ? ಕ್ಯಾಶುವಲ್, ನೀಟಾಗಿ ಹೋಗ್ತಾ ಬರ್ತಾ ಇದೀವಿ ಅಂದ್ರೆ ಇನ್ನ ಬುಡವೇ ಸಿದ್ಧ ಆಗಿಲ್ಲ ನಮಗೆ. ಸಂಸಾರದ ಮೇಲೆ ವೈರಾಗ್ಯ ಯಾರಿಗೆ ಬರಲಿಲ್ಲ ಅವರ ಸಾಧನೆ ಇನ್ನ ಶುರು ಆಗ್ಲೇ ಇಲ್ಲ ಅಂತ ತಾತ್ಪರ್ಯ. ಆದ್ರೆ ದೇವರಿಗೆ ಸ್ವಲ್ಪ ದುಃಖ ಆಯ್ತಂತೆ. ಅದಕ್ಕೆ ಚಿರಕಾಲೀನಂ ಆನಂದ ಸಂತತಿ ಪ್ರದಾತಂ, ಅವನಿಗೆ ಸ್ವಲ್ಪ ಜಾಸ್ತಿ ಕಾಲದ ಆನಂದ ಕೊಡಬೇಕು ಅಂತ ಸ್ವಾಮಿ ಏನು ಮಾಡುತ್ತಾನೆ? ಭೂಲೋಕಾತು ತಮ್ಯದ ಸ್ವರ್ಗ ಲೋಕಾದಿ ಸ್ವರ್ಗಾನಿ ಲೋಕಂ ನೇತು ನಿಚ್ಚತಿ. ಅವಾಗ ಈ ಜೀವನನ್ನ ಸಾಕಿ ಇಲ್ಲಿದ್ದದು 100 ವರ್ಷದಲ್ಲಿ 50 ವರ್ಷವೋ 60 ವರ್ಷವೋ ಎಷ್ಟೋ ವರ್ಷ ಇದ್ದು ಇದ್ದು ಇಲ್ಲಿ ಒದ್ದಾಡಿದ್ ಸಾಕು, ಸ್ವಲ್ಪ ಸ್ವರ್ಗ ಲೋಕಕ್ಕೆ ಕರ್ಕೊಂಡು ಹೋಗೋಣ, ಅಲ್ಲೂ ಚೆನ್ನಾಗಿರುತ್ತೆ, ಅಲ್ಲಿವರನ್ನ ಇಡೋಣ ಅಂತ ದೇವರಿಗೆ ಸಂಕಲ್ಪ ಬರುತ್ತಂತೆ. ಆ ಬಂದದ್ದಕ್ಕೆ ನಮ್ಗೆ ಸಾವು ಬರ್ತಾ ಇದೆ. ನಾವು ನೋಡಿ ರಿವರ್ಸ್ ಆಗಿ ಚಿಂತನೆ ಮಾಡ್ತೀವಿ, ಸಾವು ಬರ್ತಾ ಇದ್ರೆ ಯಾಕಾದ್ರೂ ಬರುತ್ತಾ ಅಂತ. ದೇವ್ ಯಾಕೆ ಹೇಳಿ ದೇವರ ಮುಂದೆ ನಮ್ಮ ಸ್ವಪ್ನದಲ್ಲಿ ಕಾಣಿಸಿ ನಾಳೆ ಸಾವು ಬರುತ್ತೆ ಅಂದ್ರೆ ಬೆಡಪ ಚೆನ್ನಾಗಿರ್ಬೇಕು. ಏನಿನ್ನ ಇನ್ನ ಇಲ್ಲಿಂದ ಬಿಡಿಸಿ ಮೇಲೆ ಸ್ವಲ್ಪ ಸುಖವಾಗಿಡ್ಬೇಕು ಅಂದ್ರೆ ಬೇಡ ಅಂತ ಒದ್ದಾಡ್ತೀಯಲ್ಲೋ ಮಹಾರಾಯ ಅಂತ. ನಮಗೇನಾಗಿದೆ, ಅದು ಏನೇ ದುಃಖ ಇರಲಿ, ಇಲ್ಲಿ ಬಿದ್ದಿರೋದೇ ಸುಖ ಹೇಳ್ತಾ ಇದ್ದಾರೆ. ಅದಕ್ಕೆ ದೇವರು ಮಕ್ಕಳಿರ್ತಾರಲ್ಲ, ಊಟ ತಯಾರಾಗಿದೆ, ತಡಿಗೆ ಮಕ್ಕಳ ಆಡ್ತಾ ಇರ್ತಾರೆ, ಹೊಟ್ಟೆ ಹಸಿತಾ ಇರುತ್ತೆ, ಹೌದಾ? ಆಡ್ತಾ ಇರ್ತಾರೆ, ಬಂದ್ರೋ ಊಟಕ್ಕೆ ಅಂತ ಬರ್ತಾರ? ಬರೋದೇ ಇಲ್ಲ. ಆಟ ಆಟ ಆಟ, ಹಸಿವೆ ದುಃಖ ಇರುತ್ತೆ, ಆದ್ರೂ ಅದರಲ್ಲೇ ಆಸಕ್ತಿ. ಅದಕ್ಕೆ ತಾಯಿ ಏನ್ ಮಾಡ್ತಾಳೆ, ಬಡದು ಕರ್ಕೊಂಡು ಬಂದು ಬಾಯಿಗೆ ತುರುಕ್ತಾಳೆ, ಹಾಗೆ ನಮ್ಮನ್ನ ಕೊಂದು ಸ್ವರ್ಗಕ್ಕೆ ಹಾಕ್ತಾನೆ ಸ್ವಾಮಿ. ಎಷ್ಟು ಕರುಣಾವಂತನಲ್ಲ. ಹಾಗಾದ್ರೆ ದೇವರೇ ಸಾವು ಕೊಡದಿದ್ರೆ ಇಲ್ಲೇ ಸತ್ತಿರಬೇಕಾಗ್ತಿತ್ತು. ಅದಕ್ಕೆ ಭಗವಂತ ನಮ್ಮನ್ನ ಕೊಂದು ಒಳ್ಳೇದು ಮಾಡುತ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದ್ದಾನಲ್ವಾ ಅಂತ ಹೇಳ್ತಾರೆ. ತದೈವ, ಯಾವಾಗಾದರೆ ದೇವ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಸಂಕಲ್ಪ ಮಾಡುತ್ತಾನೋ ಅವಾಗೇನಾಗುತ್ತೆ ಹೇಳ್ತಾ ಇದ್ದಾರೆ. ತದೈವ ಚಕ್ಷುಷಿ ಹೃದಯೇಚ ರೂಪದ್ವಯೇನ ಮರಣ ನಿಮಿತ್ತ ದರ್ಶನ ಪ್ರತಿಬಂಧಕತೆಯ ಸಂಸ್ಥಿತ ಅನುರುದ್ಧ. ಒಳ್ಳೆ ರಹಸ್ಯಗಳು ಹೇಳ್ತಾ ಇದ್ದಾರೆ. ನಮ್ಮ ಕಣ್ಣಲ್ಲಿ ಭಗವದ್ ರೂಪ ನಿಂತಿದೆ, ಹೃದಯದಲ್ಲಿ ಭಗವದ್ ರೂಪ, ಎರಡು ರೂಪಗಳು, ಪ್ರತ್ಯೇಕ ರೂಪ. ಯಾವ ರೂಪ? ಅನಿರುದ್ಧ ರೂಪ. ಈ ಅನಿರುದ್ಧ ರೂಪ ಕಣ್ಣಲ್ಲಿ ಹೃದಯದಲ್ಲಿ ಇರುತ್ತೆ. ಅದು ಏನು ಮಾಡುತ್ತಾ ಇರುತ್ತೆ ಅಂದ್ರೆ ಮರಣ ಸೂಚನೆ ಇವನಿಗೆ ಬಾರದಂತ ತಡಿತಾ ಇರುತ್ತೆ. ಯಾವಾಗಾದ್ರೆ ದೇವರಿಗೇನೆ ಸಂಕಲ್ಪ ಬಂದ್ಬಿಡುತ್ತೋ ಇವನ ಕರ್ಕೊಂಡು ಹೋಗ್ಬೇಕು ಅಂತ ಆ ಎರಡೂ ರೂಪಗಳು ಹೋಗಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಗಚ್ಚತಿ ಅಂದ್ರೆ ಹೇಳ್ತಾರೆ ಈ ಶರೀರ ಅಂದ್ರೆ ಕಣ್ಣಲ್ಲಿರುವ ರೂಪ ಹೃದಯದಲ್ಲಿರುವ ರೂಪ ಸೂರ್ಯನಲ್ಲಿ ಹೋಗಿ ಸೇರಿಬಿಡುತ್ತೆ, ಸೂರ್ಯನಲ್ಲಿ ಹೋಗಿ ಸೇರಿಬಿಡುತ್ತೆ. ಆವಾಗ ಏನಾಗುತ್ತೆ ಹೇಳ್ತಾರೆ ಚಕ್ಷುಸ್ಥ ಅನಿರುದ್ಧ ಅಪಗಮಾತ್. ಕಣ್ಣಲ್ಲಿರತಕ್ಕಂತಹ ಅನಿರುದ್ಧ ಹೊರಟು ಹೋದ್ರಿಂದ ಏನಾಗುತ್ತೆ ಚಂದ್ರಮಾಹ ಇವ ಆದಿತ್ಯ ದೃಶ್ಯತೆ. ಸೂರ್ಯ ಚಂದ್ರನಂತೆ ಕಾಣಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ದಿನಾಗೂ ಸ್ವಲ್ಪ ತಲೆ ಎತ್ತಿ ಮಧ್ಯಾಹ್ನ ಕಾಲದಲ್ಲಿ ಕಣ್ಣು ಕುಕ್ಕತ್ತಲ್ವಾ ಸೂರ್ಯ ನೋಡಿದ್ರೆ ಕುಕ್ಕಿದ್ರೆ ಪರವಾಗಿಲ್ಲ ಬಂದ್ಬಿಡು. ಯಾವತ್ತಾದ್ರೆ ಸೂರ್ಯನ ಮಧ್ಯಾಹ್ನ ನೋಡ್ತಾ ಇದ್ರೆ ಸಂತೋಷವಾಗಿರುತ್ತೋ, ಏನು ಕಣ್ಣಿಗೆ ಚಂದ್ರನ್ ನೋಡಿದಂತೆ ಚೆನ್ನಾಗಿದೆಯೋ. ಒಂದ್ಸಲ ಮತ್ತೆ ನೋಡಿ ಕನ್ಫರ್ಮ್ ಮಾಡ್ಕೋಬೇಡಿ, ಹತ್ತಾರು ಸಲ ನೋಡಿ, ನೋಡಿಬಿಟ್ರೆ ಕನ್ಫರ್ಮ್ ಆಗುತ್ತೆ ಅಂತ. ಇನ್ನ ನಾವಿರಲ್ಲ ಎಷ್ಟು, ಒಂದು ವರ್ಷದ ಒಳಗೆ ಕೃಷ್ಣಾರ್ಪಣ. ನಂತರ ಮತ್ತೆ ಹೇಳ್ತಾರೆ ನರಶ್ಮಯ ಪ್ರಾದುರ್ಭವಂತಿ ಲೋಹಿಣಿ ದ್ಯೌರ್ಭವತಿ. ಸ್ಪಷ್ಟ ವಿದ್ಯಾನಾಂಡ್ಯರು ಕೊನೆಯ ಕಾಲದಲ್ಲಿ ಹೇಳಿದ್ದಾರೆ ಸ್ವಾಮಿ ನೀವು ಚೆನ್ನಾಗಿರ್ತೀರಾ ಅಂತ ಹೋದವರು ಹೇಳಿದ್ರೆ ಇನ್ನೇನಿರೋದು ನಾನು ಹೊರಡ್ತಾ ಇದ್ದೇನೆ ನನಗೆ ಸೂಚನೆಗಳೆಲ್ಲ ಆಗಿವೆ ಅಂತ ಸ್ಪಷ್ಟ ಹೇಳಿದ್ದಾರೆ, ಅಷ್ಟೇ ಹೇಳಿದ್ದಾರೆ. ಅವರ ಪುಸ್ತಕದಲ್ಲೇ ಬಂದಿದ್ದಾರೆ ಎಲ್ಲವನ್ನು. ತುಂಬಾ ದಿನಕ್ಕಾಗಿದೆ ದರ್ಶನ ಆಗಿದರು, ಅದಕ್ಕೆ ಹೇಳ್ತಾ ಇದ್ದಾರೆ. ಇನ್ನ ಆಕಾಶ ಎಲ್ಲ ನೀಲಿ ಬಣ್ಣ ಕಾಣಲ್ಲ, ಲೋಹಿಣಿ ಕೆಂಪಾಗಿ ಕಾಣುತ್ತೆ, ಸೂರ್ಯ ಚಂದ್ರನಂತೆ ಕಾಣುತ್ತಾನೆ. ಅಷ್ಟೇ ಅಲ್ಲ ಸೂರ್ಯನ ಒಳಗೆ ತೂತು ಕಾಣಿಸುತ್ತೆ. ಇನ್ನ ಅಷ್ಟೇ ಅಲ್ಲದೆ ಇನ್ನು ಹೇಳುತ್ತಾರೆ ಹೃದಯಸ್ಥ ಅನಿರುದ್ಧ ಅಪಗಮಾತ್ತು. ಹೃದಯದಲ್ಲಿರುವ ಅನಿರುದ್ಧ ರೂಪ ಹೊರಟು ಹೋದರೆ ಏನಾಗುತ್ತೆ ಅಂದರೆ ಪುರುಷಂ ಕೃಷ್ಣಂ ಕೃಷ್ಣದಂತಂ ಪಶ್ಯತಿ. ಒಳ್ಳೆ ತಪ್ಪಾದ ವ್ಯಕ್ತಿ ಕಾಣ್ತೀವಂತೆ ಸ್ವಪ್ನದಲ್ಲಿ. ಹೇಗಿರ್ತಾನೆ ಇಡೀ ಮೈಯೆಲ್ಲ ತೊಳೆದ ಕೆಂಡ, ಕೆಂಡ ತೊಳೆದ್ರೆ ಇಜ್ಜರು ಹೇಗಿರುತ್ತೋ ಹಾಗಿರ್ಬೇಕು ಶರೀರ, ಹಲ್ಲು ಕಪ್ಪಾಗಿರಬೇಕು ಸೇಮ್ ಪ್ಯಾಟರ್ನ್. ಎಂದಾದ್ರೂ ನೋಡಿದ್ದೀರಾ? ನೋಡಿದ್ರೆ ನಾವೇ ಇರಲ್ಲ, ಯಾರು ಇರಲ್ವೋ ಇನ್ನು ಇರಬಾರದೋ ಅಂಥವರ ಹೃದಯದಿಂದ ಅನಿರುದ್ಧ ಹೊರಟು ಹೋದರೆ ಅವರಿಗೆ ಎದುರಿ ಕಾಣಲ್ಲ, ಸ್ವಪ್ನದಲ್ಲಿ ಕಾಣುತ್ತಾರೆ, ಸ್ವಪ್ನದಲ್ಲಿ ಕಾಣುತ್ತಾರೆ. ಅಲ್ಲ ಯಾರು ನೋಡಿದ್ದೀರಾ ಕನಸಲ್ಲಿ? ನೋಡಿದ್ದೀರಾ? ನೋಡಿ ಕಾಣಿಸ್ತಂತೆ, ಹೋದವರಿಗೆ ಕಾಣಿಸಿದ್ದು ಹೇಳಿದ್ರು ಅವರು. ಅಂದ್ರೆ ಅವ್ರಿಗೆ ಕಾಣಿಸಿದ್ದು ಇವ್ರಿಗೆ ಕಾಣಿಸಲ್ಲ, ಅವ್ರು ಕಾಣಿಸಿದ್ದು ಅವರು ಹೇಳಬೇಕು. ಕಪ್ಪಾದ ಕಾರ್ಯ ಕುಣಿತಾ ಇತ್ತು, ಅದು ಏನ್ ಬೇಕಾದ್ರೆ ಮಾಡ್ತಾ ಇರುತ್ತೆ, ಕುಣಿಯುತ್ತೆ, ನಮ್ಗೆ ಸೆಳ್ಕೊಂಡು ಹೋಗುತ್ತೆ, ಏನ್ ಬೇಕಾದ್ರೆ ಮಾಡ್ತಾ ಇರುತ್ತೆ. ಆ ಥರ ಕಪ್ಪಾದ ವ್ಯಕ್ತಿಯ ದರ್ಶನ, ಬರೀ ಚೂರು ಕಪ್ಪಲ್ಲ, ಕಾಡು ಕಪ್ಪು, ಪೂರಾ ಕಪ್ಪು. ಹೇಗೆ ಒಂದು ವೇಳೆ ಇಜ್ಜಲೆಲ್ಲ ಅರೆದು ಬಿಟ್ಟು ನಿಮ್ಗೆ ಹಾಕಿದ್ರೆ ಹೇಗಿರುತ್ತೆ ಹಾಗಿರುತ್ತಾರೆ ವ್ಯಕ್ತಿ, ನ್ಯಾಚುರಲ್ ಬಿಲ್ಟಪ್. ಅಲ್ಲ ಕಲಿ ಬೇರೆ, ಇದು ಕಲಿಯಲ್ಲ. ಯಮಧರ್ಮರಾಜನ ಭಟರು ಬರುತ್ತಾರೆ ಅಲ್ಲಿ, ಆ ರೀತಿ ದರ್ಶನ ಕೊಟ್ಟು ಹೋಗ್ತಾರೆ ಅವರು. ಅದಿನ್ನ ಸ್ವಲ್ಪ ಕಶ್ಮೀರ ಅದು ವಿಶೇಷ, ಇದು ಸಾಮಾನ್ಯ. ನಾವು ಕಂಸರೋದಲ್ಲ, ಅಲ್ಲ ಇರ್ಲಿ, ಆ ಕಂಸನ ವಿಶೇಷ ಅದು ಬೇರೆ, ಅವನ ಸಾಧನೆ ಬೇರೆ, ಅದಕ್ಕಂತ ಬೇರೆ ಎಲ್ಲ ಕಾಣಿಸ್ಬೋದು. ನಮ್ ಸಾಧನೆ ಸ್ವಲ್ಪ ಸ್ವಲ್ಪ ಅಲ್ವಾ, ಹೆಚ್ಚು ಮಾಡ್ಲಿಕ್ಕೆ ಆಗಲ್ಲ. ಕಂಸನಷ್ಟು ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ, ಆದ್ದರಿಂದ ಚೂರು ಮಾಡಿರ್ತೀವಿ ತಕ್ಕಂತೆ ಕಾಣಿಸುತ್ತೆ. ಅದು ಬೇರೆ, ಬ್ರಾಹ್ಮಣರು ಬಂದಾಗೆ ಉಂಡ ಹಾಗೆ ಅವೆಲ್ಲ ಬೇರೆನೆ. ಇದು ಸ್ಪೆಷಲ್, ಇದು ಬೇರೆ. ಅಂದ್ರೆ ಹೋಗ್ತಾ ಇದ್ದೀವಿ ಎಂಬುದು ಸೂಚನೆ. ಕಪ್ಪಾದ ವ್ಯಕ್ತಿಯನ್ನ ಕಾಣುವುದು. ಅದೇ ಸೂಚನೆ. ಹಾ, ಅದರಲ್ಲೂ ಕೂಡ ಸುಜೀವಿಗಳಾದ ಇವರಿಗೆ ಮಿಕ್ಕದ್ದು ಏನು ಸೂರ್ಯ ಕಾಣೋದು ಇಂಥವೆಲ್ಲ ಆಗ್ತಾ ಇರುತ್ತೆ. ಸುಜೀವಿಗಳಾದರೂ ಕೂಡ, ಸುಜೀವಿಗಳಾದರೂ ಕೂಡ ಕಾಣಿಸ್ತಾರೆ, ಅದರಲ್ಲಿ ಏನಿಲ್ಲ. ಕಪ್ಪಾದ ವ್ಯಕ್ತಿ ಬಂದ್ರೆ ಇವರು ಕೆಟ್ಟವರು ಅಂತ ಅರ್ಥ ಅಲ್ಲ. ಕಪ್ಪಾದ ವ್ಯಕ್ತಿ ಬಂದದ್ದು ಸಾವಿದೆ ಅಂತ ತೋರಲಿಕ್ಕಷ್ಟೇ, ಸೂಚನೆ ಅಷ್ಟೇ. ಸಾವು ಕಾದಿದೆ ಅಂತ ಸೂಚನೆ ಕೊಡಲಿಕ್ಕೆ ಬರ್ತಾರೆ ಅಷ್ಟೇ ಹೊರತು, ಆ ಕಪ್ಪಾದ ವ್ಯಕ್ತಿ ಕಾಣಿಸಷ್ಟು ಮಾತ್ರಕ್ಕೆ ಇವರೆಲ್ಲ ಕೆಟ್ಟವರು, ಕೆಟ್ಟವರಿಗೆ ಕಪ್ಪಾದವ್ರು ಕಾಣಿಸ್ತಾರೆ, ಮಿಕ್ಕವರು ಮಾಮೂಲವ್ರು ಕಾಣಿಸ್ತಾರೆ, ಆ ಥರ ಏನಿಲ್ಲ. ಕಷ್ಟವಾಯಿತು. ಹಾ, ಸಾಧನೆ ಯಾರು ಮಾಡಿಕೋಬೇಕು ಅಂತಿರುತ್ತೆ ಅವರಿಗೆ ಒಳ್ಳೆಯದಿದು, ಯಾಕೆ ಬೇಗ ಸಾಧನೆ ಮಾಡಿಕೊಳ್ತಾರೆ. ಏನು ಸಾಧನೆ ಮಾಡಿದವರಿಗೆ ಸುಮ್ಮನೆ ಟೆನ್ಷನ್ ಜಾಸ್ತಿ ಆಗುತ್ತೆ, ಬಿ ಪಿ ಮೇಲೆ ಜಾಸ್ತಿ ಆಗುತ್ತೆ ಅಷ್ಟೇ, ಏನಿಲ್ಲ. ಅಯ್ಯೋ ಹೋಗ್ತೀನಿ ಹೋಗ್ತೀನಿ ಅಂತ ಇನ್ನಷ್ಟು ಟೆನ್ಷನ್ ಆಗುತ್ತೆ ಅಷ್ಟೇ. ಸಾಧನೆ ಮಾಡಿಕೊಳ್ಳೋರಿಗೆ ಒಳ್ಳೆ ಅನುಕೂಲವಾಗುತ್ತೆ. ಅಮ್ಮ ಹೌದು, ಪಕ್ಕದವ್ರು ಕಾಣಿಸಲ್ಲ ಅಲ್ಲ, ಅವ್ರು ಹೇಳಿದ್ದೇನು, ಕಾಣಿಸಿದವರು ಹೇಳಿದ್ರು. ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಿಲ್ಲ. ಕಪ್ಪಾದವರು ಯಾರಿಗೆ ಕಾಣಿಸಿದ್ರೋ ಅವರು ಅಲ್ಲಲ್ಲ, ಆ ಸೂಚನೆ ಸರಿಯಾಗಿ ಹೇಳಿದ ಅವರು. ಕಪ್ಪಾದ ವ್ಯಕ್ತಿ ಅವರ ಗಂಡನ ಸೆಳಕೊಂಡು ಹೋಗಿದ್ದ ಅಂಗು. ಅಲ್ಲ, ಅದರಲ್ಲಿ ಅವರಿಗೆ ಸರಿ ಹೇಳಲಿಕ್ಕೆ ಬಂದಿಲ್ಲ. ತಪ್ಪಾದ ವ್ಯಕ್ತಿ ಅವರಿಗೆ ಕಾಣಿಸಿದ್ರು ಅಂದ್ರೆ ಅವ್ರಿಗೂ ಅಪಮೃತಿಯಿತ್ತು, ಅವರು ಹೋಗ್ಬೇಕಾಗಿತ್ತು, ಅವರು ಹೋಗಿಲ್ಲ. ಪಕ್ಕದವ್ರು ಹೋಗ್ಬಿಟ್ರು ಅಂದ್ರೆ ಅವ್ರು ಹೋಗಿದ್ದು ಸರಿ, ಇವ್ರಿಗೂ ಹೋಗ್ಬೇಕಾಗಿತ್ತು, ಹೋಗಿಲ್ಲ ಅಂತ ಅರ್ಥ ಅಷ್ಟೇ, ಇನ್ನೇನಿಲ್ಲ. ಅವ್ರು ಹೋಗ್ತಾರೆ ಇವ್ರು ಕಾಣಿಸೋದು, ಇವ್ರು ಹೋಗ್ತಾರೆ ಅವ್ರು ಕಾಣಿಸೋದು, ಅದು ಕೂಡ ಇರುತ್ತೆ. ಯಾವುದು, ಇವ್ರು ಹೋಗ್ತಾರೆ ಬಟ್ಟ ಹೇಳ್ತಾರೆ ನೋಡಪ್ಪ ಇವ್ರು ಹೋಗ್ತಾರೆ ಅಂತ ಹೇಳ್ಕೊಳಿಸ್ತಾರೆ. ಇಬ್ರು ಹೋಗ್ಬೇಕಾಗಿತ್ತು, ಒಬ್ಬರು ಹೊಡೆದ್ರು ಒಬ್ರು ಹೋದ್ರು ಅಷ್ಟೇ, ನಂತರ ಹೋಗ್ತಾರ ಅಷ್ಟೇ. ಇದೆಲ್ಲ ಸಹಜವಾದ್ದು, ನ್ಯಾಚುರಲ್ ಬಿಲ್ಟ್ ಅಪ್ ಇದು, ಅದಕ್ಕೆ ಅದರಲ್ಲಿ ಯಾವ ಚಿಂತೆ ಇಲ್ಲ. ನಿಮ್ಮ ಎದುರಿಗೆ ಹಾಕ್ಬಿಟ್ಟಿದ್ದೇನಲ್ಲ, ನನಗೂ ಕಾಣಿಸಿದೆ. ನನಗೆ ಅನುಭವ ಬೇಕಲ್ಲ, ಏನೋ ಕಾಣಿಸ್ತಾರಂತೆ ಕಾಣಿಸ್ತಾರಂತೆ ಅಂತ ಹೇಳ್ಬೇಕಲ್ಲ. ಸುಮ್ಮನೆ ಹೇಳಿದ್ರು ಏನೋ ಕಾಣಿಸ್ತಾರೆ. ನನಗೆ ಒಂದು ದಿವಸ ಸ್ವಪ್ನ, ಸ್ವಪ್ನದಲ್ಲಿ ಅಷ್ಟೂ ಕಪ್ಪು ವ್ಯಕ್ತಿ, ಅಷ್ಟು ಭೀಕರವಾದ ವ್ಯಕ್ತಿ, ಏನಂತ ಭೀಕರ ಹೊಡೆಯೋದು ಏನೂ ಇಲ್ಲ. ಬಂದ್ರು ನಮಸ್ಕಾರ ಮಾಡ್ತಾ ಇದ್ದಾರೆ, ನೀವು ಬರಬೇಕಂತೆ, ಬರ್ತೀನಪ್ಪ. ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡಿದ್ದಾರೆ, ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡಿದ್ದಾರೆ. ಬಂದು ನಮಸ್ಕಾರ ಮಾಡಿ ನೀವು ಸ್ವಲ್ಪ ಬರಬೇಕಂತೆ. ಆಯ್ತು ಬರ್ತೀನಿ ಅಂತ. ಒಳ್ಳೆ ಎನ್ಫೀಲ್ಡ್ ಹಾಕೊಂಡು ಬಂದಿದ್ದಾರೆ, ಬೈಕ್ ಹಾಕೊಂಡು ಬಂದಿದ್ದಾರೆ. ನಾನು ಹಿಂದೆ ಕೂತ್ಕೊಂಡಿದ್ದೇನೆ, ಕೂತ್ಕೊಂಡ್ರೆ ಮತ್ತೆ ಪೆಟ್ರೋಲ್ ಆಗಿತ್ತು. ಸ್ವಾಮಿ ಏನ್ ನೋಡಿಸ್ತಾನ, ಅದು ಪೆಟ್ರೋಲ್ ಆಗೋಗಿದೆ, ನನ್ನ ಇಳಿಸಿ ಈಗಿರಿ ಬರ್ತೇನೆ ಅಂತ ಹೇಳಿ ಆ ಪೆಟ್ರೋಲ್ ಹಾಕಿಸ್ಕೊಳ್ಳಿಕ್ಕೆ ಹೋಗಿದ್ದಾರೆ. ನಾನು ಈಚೆ ಮಾಡಿ ಮನೆ ಬಂದೆ ಅಷ್ಟೇ. ಇವಾಗ ಪ್ರವಚನ ಮಾಡ್ತಾರೆ, ಮತ್ತು ಪೆಟ್ರೋಲ್ ಯಾವಾಗ ಫುಲ್ ಮಾಡ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಇಷ್ಟು ಸತ್ಯವಾದ ವಿಚಾರ ವ್ಯಾಸಪೀಠ ಮುಂದೆ ಕೂತು ಹೇಳ್ತಾ ಇದೆ. ಅನುಭವ ಸತ್ಯ, ಸತ್ಯವಾದ ಅನುಭವಗಳು ತಾನೇ ದೃಷ್ಟ. ಅಷ್ಟೇ ಅಲ್ಲ, ಆ ಕಪ್ಪಾದ ವ್ಯಕ್ತಿ ಕಾಣಿಸೋದು ಬೇರೆ, ಇನ್ನ ಕಪ್ಪಾದ ವ್ಯಕ್ತಿ ಶಯೇನಂ ಹಂತಿ ಕೊಂದಂತೆ ಬರುವುದು, ಹಿಂದಟ್ಟಿಕೊಂಡು ಬರುವುದು, ಇವೆಲ್ಲ ಬೇರೆ. ಇವರ ತಕ್ಕಂತೆ ಅವರವರ ಸಾಧನೆಗೆ ತಕ್ಕಂತೆ ಎಲ್ಲ ಬರ್ತಾ ಬರುತ್ತೆ. ತಾನೇ ದೃಷ್ಟ ಮರಣಂ ನಿಶ್ಚಿತ್ಯ, ಅದು ನೋಡಿ ಮರಣವನ್ನ, ಹಾ ನನಗೆ ಮರಣ ಬರುತ್ತೆ ಅಂತ ನಿಶ್ಚಯ. ಇದೆಲ್ಲ ಯಾವುದಕ್ಕೆ, ಇವರು ಕೆಟ್ಟವರು ಎಂಬುದಕ್ಕೆ ನಿಶ್ಚಯ ಅಲ್ಲ, ಮರಣ ಬರುತ್ತೆ ಎಂಬುದಕ್ಕೆ ನಿಶ್ಚಯ ಮಾತ್ರ. ಅದು ಒಬ್ಬರಿಗೂ ಒಂದು ಬರಬಹುದು, ಎರಡು ಬರಬಹುದು, ಎಲ್ಲ ಬರಬಹುದು, ಇಲ್ಲ ಏನು ಬರದೇ ಇರಬಹುದು, ಬರಲೇಬೇಕು ಅಂತ ನಿಯಮನೂ ಇಲ್ಲ, ಅವನ ಸಂಕಲ್ಪ. ಹ ಮರಣಂ ನಿಶ್ಚಿತ್ಯ ಧೈರ್ಯೇನ, ಧೈರ್ಯ ತಡ್ಕೋಬೇಕಂತ. ಅಂದರೆ ದೇವ ಏನು ಮಾಡಲಿಕ್ಕಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಭಗವಾನ್ ಸ್ವಾಮಿ ಭೂ ದೇಹ ದೇಹಾಧಿಕಂ ಹೇಯಂ ತ್ಯಾಗಯಿತ್ವ, ಹೇಯವಾದ ಭೂಮಿಯಲ್ಲಿರುವ ದೇಹ, ಅದಕ್ಕೆ ಸಂಬಂಧಪಟ್ಟ ಗೇಹ ಅಂದರೆ ಈ ಮನೆ ಎಲ್ಲರನ್ನ ಬಿಡಿಸಿ, ಹೇಯವಾದ ಬಿಡಿಸಿ, ಹೇಯ ಅಂದ್ರೆ ಅಸಹ್ಯಕರವಾದ್ದು ಅಲ್ಲ, ಹಾತುಂ ಯೋಗ್ಯಂ ಹೇಯಂ, ಬಿಡಲಿಕ್ಕೆ ಯೋಗ್ಯ ಅಂದ್ರೆ ನಮ್ಮ ಜೊತೆಗೆ ಕರ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಆಗಲ್ಲದು, ಅದನ್ನ ತ್ಯಾಗಯಿತ್ವ ಬಿಡಿಸಿ ಪರಮಾನಂದ ಪ್ರಧಾನಾಯ ಮಾಂ ಲೋಕಾಂತರಂ ನಯತಿ, ಒಳ್ಳೆ ಆನಂದ ಕೊಡ್ಲಿಕ್ಕೆ ಸ್ವಾಮಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇತಿ ಪರಮೇಣ ಸಂಭ್ರಮೇಣ ಚ, ಪರಮ ಸಂಭ್ರಮದಿಂದ ಇರಬೇಕಂತೆ. ಇಲ್ಲಿ ನೋಡಿ, ಆ ವ್ಯಕ್ತಿ ಮಹಾಪಾಪಿಷ್ಠನೇ ಆಗಿದ್ರೆ ಕಪ್ಪಾದ ವ್ಯಕ್ತಿಗಳು ಕಾಣಿಸೋದು ಕೆಟ್ಟವರಿಗೆ ಮಾತ್ರ ಅಂತ ನಾವು ಹೇಳೋದಾದರೆ, ಆ ಕಾಣಿಸಿದ ವ್ಯಕ್ತಿ ಮಹಾಪಾಪಿಷ್ಠನಾಗಿದ್ರೆ ಕಾಣಿಸಿದ ಕಾಲಕ್ಕಿಂತ ಶುರುವಾಗುತ್ತೆ ಭಯ, ಎಲ್ಲಿ ನರಕ ಕರ್ಕೊಂಡು ಹೋಗ್ತಾರೋ, ಸಾಯ್ಬೇಕಲ್ಲ ಅಂತ ಒದಾಡ್ತಾ ಇರಬೇಕು. ಆದರೆ ಈ ಒಂದು ಎಲ್ಲ ಲಕ್ಷಣಗಳಿಂದ ಮರಣ ನಿಶ್ಚಯ ಮಾಡಿಕೊಂಡು ಪರಮ ಸಂಭ್ರಮದಿಂದ ಇರಿ ಅಂತ ಹೇಳೋದರಿಂದ ಏನು ಗೊತ್ತಾಗುತ್ತೆ, ಇದು ಮರಣ ಸೂಚಕವಾದ ದರ್ಶನ ಅಷ್ಟೇ ಹೊರತು ಅದರಿಂದ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಅಂತ ನಿರ್ಣಯಗಳಿಲ್ಲ. ಸರಿಯಾ? ಅದು ಆಗುತ್ತೆ ನೀವು ಹೇಳಿದಂತೆ. ನಮ್ಮದೇ ಮನೆಯಲ್ಲಿ ನಡೆದದ್ದು, ನಮ್ಮ ಅಜ್ಜಿ ಆಕೆ ಪ್ರಾಣತ್ಯಾಗ ಆಗಿತ್ತು, ಡಾಕ್ಟರ್ ಬಂದು ನೋಡಿ ಸರ್ಟಿಫಿಕೇಟ್ ಕೊಟ್ಬಿಟ್ರು ಹೋಗಿದ್ದಾಳೆ ಅಂತ ಹೇಳಿ, ಸ್ನಾನವೂ ಮಾಡಿಸಿದ್ದಾರೆ, ಮೈಯೆಲ್ಲ ತಣ್ಣಗೆ ಸೆಟ್ಕೊಂಡು ಹೋಗಿದೆ, ಸ್ನಾನ ಆಗಿದೆ, ಕಟ್ಟಿದ್ದಾರೆ. ಇನ್ನು ತಲೆ ಅಲಗಾಡದೆ ಕಟ್ಟಬೇಕಲ್ಲ, ತಲೆ ಕಟ್ಟೋ ಕಾಲಕ್ಕೆ ಲೋ ಬದುಕಿದ್ದೇನೆ ಗೊತ್ತೇನು. ಆಕೆ ಜೀವನದಲ್ಲಿ ಅನೇಕ ಸಲ ಭೀಷ್ಮ ಪಂಚಕ ಎಲ್ಲಾ ಪಂಚಕಗಳು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಎಲ್ಲಾ ಆಚಾರಗಳು ಬಂದ್ಬಿಟ್ರು. ಈಗ ಹೆಣ ಹರಿಬೇಕು ಅಂತ ಎಲ್ಲಾ ಆಚಾರಗಳು ಬಂದ್ರು, ಅಯ್ಯೋ ನಾವು ಬರ್ತೀವಿ ಮಡಿಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸ್ನಾನ ಮಾಡ್ಕೊಂಡ್ಬಿಟ್ರು. ಆಕೆ ಬಾಯಿಂದ ಮಾತು ಬಂದು ಕೂಡಲೇ ಮತ್ತ ಬಿಚ್ಚಿ ಮತ್ತ ಸ್ನಾನ ಮಾಡಿಸಿ ಎಲ್ಲ ತಂದದ್ದೆಲ್ಲ ತೆಗೆದುಬಿಟ್ಟು ಸತ್ಯವಾಗಿ ನಡೆದದ್ದು ಒಳಗೆ ಕರ್ಕೊಂಡು ಹೋಗಿ, ಏನಮ್ಮ ಇದು ಪರಿಸ್ಥಿತಿ, ಮತ್ತ ನೋಡಿ ಶರೀರ ಎಲ್ಲ ಸೆಟಕೊಂಡು ಹೋಗಿದ್ದು ಬಿಸಿ ಬಿಸಿಯಾಗಿ ಚೆನ್ನಾಗಿ, ಕಾಲು ಮುದುರಿಸ್ಲಿಕ್ಕೆ ಬರಲಿಲ್ಲ ಅಂತ ಅದು ಚೆನ್ನಾಗಿ ನಡೆಯಿತು. ಒಳಗೆ ಹೋದರೆ ಇಲ್ಲಪ್ಪ ನಾನು ಹೋಗಿದ್ದೇನೋ ಸತ್ಯ, ಹೇಗೆ ಹೇಳ್ತೀಯಮ್ಮ ಮೇಲಕ್ಕೆ ಹೋಗಿದ್ದೆ, ಆಕೆ ಹೇಳಿದ್ದು ಮೇಲಕ್ಕೆ ಹೋಗಿದ್ದೆ, ಅಲ್ಲೆಲ್ಲ ಸಿಂಹಾಸನಗಳು ಹಾಕಿದ್ದಾರೆ, ಒಂದು ಸಿಂಹಾಸನದಲ್ಲಿ ರಾಮದೇವರಿದ್ದಾರೆ, ಇನ್ನೊಂದು ಸಿಂಹಾಸನದಲ್ಲಿ ಯಮಧರ್ಮರಾಜರಿದ್ದಾರೆ. ಈಕೆ ಯಾರು ಪರಿಚಯ ಮಾಡಿಕೊಟ್ಟಿಲ್ಲ, ಆಕೆ ಗೊತ್ತಾಗ್ತಾ ಇದೆ. ಯಮಧರ್ಮ ನಾನು ಹೋಗಿ ನಮಸ್ಕಾರ ಮಾಡಿದೆ, ರಾಮದೇವರು ಹೀಗಂದ್ರು, ಯಮಧರ್ಮರಾಜರು ಆ ಭಟರನ್ನು ನೋಡಿ ಈಕಿನ ಕರ್ಕೊಂಡು ಬಂದ್ರು, ಈ ತುಂಗಮ್ಮ ಅಲ್ಲ ಪಕ್ಕಮನಿ ತುಂಗಮ್ಮ ಅಂದ್ರು, ಅಲ್ಲಿಂದ ದೂಡಿದ್ರು ಬಿದ್ದೆ. ಇಷ್ಟೇ ಆಕೆಗೆ ಆಗಿದ್ದು. ಈಗ ಹೇಳಿ ಒಂದು ಗಂಟೆಗೆ ಪಕ್ಕಮನಿ ತುಂಗಮ್ಮ ಕೃಷ್ಣ. ಹಾ ಅವರು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಹೇಗ ಅಂತ ಹೇಳಿದ್ರೆ, ನಮ್ಮಂಥವರಿಗೆ ಇದು ಇದೆ ಅಂತ ಎಚ್ಚರ ಕೊಡಿಸಲಿಕ್ಕಾಗಿ ಮಾಡಿಸ್ತಾರೆ ಅವರ ಕೈಲಿ, ಇಲ್ಲ ನಾವು ಯಾರು ನಂಬಲ್ಲ ಹೀಗಾಗಿದೆ ಹೀಗಾಗಿದೆ ಅಂತ. ಎಲ್ಲರಿಗೂ ಆಶ್ಚರ್ಯ. ಮಾರನೇ ದಿನ ಎಲ್ಲರೂ ಶುರು ಮಾಡಿದ್ರು, ವ್ರತಗಳೆಲ್ಲ ಮಾಡೋದು ಶುರು ಮಾಡಿದ್ರು. ಓಹೋ ಮೇಲೊಂದು ಕೂತಿದೆ ಅಂತ ಎಲ್ಲ ಕನ್ಫರ್ಮೇಶನ್ ಬಂತಲ್ಲ, ಬರೇ ಕೇಳೋದು ಬೇರೆ ಕನ್ಫರ್ಮೇಶನ್ ಬರೋದು ಬೇರೆ. ಹೌದಾನೆ? ಹಾಗೆ ಧೈರ್ಯದಿಂದ ಸ್ವಾಮಿ ನನ್ನ ವಿಶೇಷವಾಗಿ ಸ್ವರ್ಗಾದಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ವಾಗಾದಿ ದೇವಾನ ಉತ್ಪತ್ತಿ ಕ್ರಮ ವೈಪರೀತ್ಯನ ಲಯಂ ಚಿಂತೆಯಲ್ಲಿ ತನ್ನ ಒಳಗಿರತಕ್ಕಂಥ ದೇವತೆಗಳ ಲಯ ಚಿಂತನೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಹೇಗೆ ಅಂತ ಹೇಳುತ್ತಾರೆ. ಇದೆಲ್ಲಿ ಬಂತು? ಬ್ರಹ್ಮಯಜ್ಞ ಪ್ರಕರಣ ಚತುರ್ದಶಿಯಲ್ಲಿ ಬ್ರಹ್ಮಯಜ್ಞ ಪ್ರಕರಣ ಎಂಬುದರಲ್ಲಿ ಬಂದಿದೆ. ಎಲ್ಲ ಅಲ್ಲಿ ಬಂದದ್ದೇ, ಹೆಚ್ಚೇನಿಲ್ಲ, ಸ್ವಲ್ಪ ಬಂದಿದೆ. ಇನ್ನು ಮಿಕ್ಕ ಅರ್ಥ ನಾನು ಬಿಟ್ಬಿಡ್ತೇನೆ ನಿಮಗೆ. ಯಾಕೆಂದ್ರೆ ಚತುರ್ದಶಿಯಲ್ಲಿ ಬಂದಿದೆ. ಯಾವುದು ಅಂದ್ರೆ ಜೀವ ಹೋಮ ಪ್ರಕರಣದಲ್ಲಿ ಮೇಲಿಂದ ಜೀವ ಬರುವುದು ಹೇಗೆ, ಜನನಿಪಿತ ಭೂವಾರಿ ದಾಂಬರ ವಿನಿಪ ಪಂಚಾಗ್ನಿಯಲ್ಲಿ ಜೀವ ಹೋಮ ಪ್ರಕರಣ ಹೇಳಿದ್ದಾರೆ. ಅದೇ ಪ್ರಕರಣ ಅರ್ಥ ಅಲ್ಲ, ಅಲ್ಲಿ ಹೇಳಿದ್ದು ಇಲ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳಿದ್ದೆ ಅಲ್ಲಿ ಹೇಳಿದ್ದಾರೆ, ಅಲ್ಲಿ ಹೇಳಿದ್ದಿಲ್ಲಿ ಹೇಳಿಲ್ಲ. ಇಲ್ಲಿ ಪೂರ್ಣ ವಿಸ್ತಾರವಾಗಿ ಹೇಳಿ ಇಷ್ಟೆಲ್ಲ ದಿನ ಓದಲಿಕ್ಕೆ ಇವ್ರಿಗೆ ಆಗಲ್ಲ. ಅದಕ್ಕೆ ಚೂರು 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 ತೆಗೆದು 14 ಮಾಡಿಕೊಟ್ಟು ಅದಕ್ಕೆ ಚತುರ್ದಶಿ ಮೊದಲಾಗಿಬಿಟ್ರೆ ಇದು ಸುಲಭ ಆಗುತ್ತೆ. ನಂತರ ಹೇಳುತ್ತಾರೆ, ಈ ಜೀವ ಒಳಗೆ ಸೇರುವ ಕಾಲಕ್ಕೆ ಈ ಶರೀರದಲ್ಲಿ ಅಂದರೆ ಶರೀರ ತಯಾರಾಗಬೇಕಾದರೆ ಜೀವನ ಜೊತೆ ಒಂದು ರೂಪ ಭಗವಂತನದ್ದು ಬಂದು ಸೇರುತ್ತೆ. ಎಲ್ಲಿಂದ? ಹೊರಗಿನಿಂದ ಬಂದು ಸೇರುತ್ತೆ. ಹೌದಾ? ಅವ್ ಚೆನ್ನಾಗಿ ಹೇಳಿದ್ದೆ, ಎಲ್ಲ ನೆನಪಿದೆ ಹೌದಲ್ವಾ? ಹೊರಗಿಂದ ಭಗವದ್ ರೂಪ ಬಂದು ಸೇರುತ್ತೆ. ಆ ರೂಪದಿಂದ ಪ್ರಾಣದೇವರು ಬರುತ್ತಾರೆ. ಪ್ರಾಣದೇವರಿಂದ 5 ಪ್ರಾಣ ರೂಪಗಳು ಬರುತ್ತೆ. ಅದರಲ್ಲಿ ಯಾವುದು ಯಾವುದು? ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಯಾವುದರಿಂದ ಯಾವುದು ಯಾವುದು? ವ್ಯಾನನಿಂದ ಅಪಾನ, ಅಪಾನನಿಂದ ಪ್ರಾಣ, ಅಲ್ಲಿ ಉದಾನ ಸಮಾನರು ಬರುತ್ತಾರೆ. ಹೌದಾ? ಇನ್ನ ಪ್ರಾಣನಿಂದ ರುದ್ರ, ರುದ್ರದೇವರಿಂದ ಉಮಾ, ಉಮಾದೇವಿಯಿಂದ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನಮಾತ್ರ ಅಭಿಮಾನಿಗಳು ಬರುತ್ತಾರೆ. ಇದು ಉತ್ಪತ್ತಿ ಕ್ರಮ. ವಿಪರೀತವಾಗಿ ಚಿಂತನೆ ಎಂದರೆ ಎಲ್ಲರಿಗೂ ಉಮಾದೇವಿಯಲ್ಲಿ ಲಯ, ಉಮಾದೇವಿಗೆ ರುದ್ರದೇವರಲ್ಲಿ ಲಯ, ರುದ್ರದೇವರಿಗೆ ಪ್ರಾಣನಲ್ಲಿ ಲಯ, ಪ್ರಾಣನಿಗೆ ಅಪಾನನಲ್ಲಿ, ಅಪಾನನಿಗೆ ವ್ಯಾನನಲ್ಲಿ, ಉದಾನ ಸಮಾನರಿಗೂ ಅಲ್ಲೇ, ಅವರಿಗೆ ವ್ಯಾನನಿಗೆ, ಮೂಲ ಪ್ರಾಣನಲ್ಲಿ ಲಯ, ಮೂಲ ಪ್ರಾಣನಿಗೆ ಹೃದಯದಲ್ಲಿರುವಂತಹ ಭಗವಂತನಲ್ಲಿ ಲಯ, ಹೃದಯದಲ್ಲಿರುವ ಭಗವದ್ ರೂಪಕ್ಕೆ ಸರ್ವಘಟನಾದ ಭಗವದ್ ರೂಪದಲ್ಲಿ ಲಯ. ಬಂತಲ್ಲ, ಸುಲಭ ಆಯ್ತು ನೋಡಿ. ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಇಲ್ಲಿ ವಿಶೇಷವಾಗಿರತಕ್ಕಂಥ ಚಿಂತನೆ ಆ ಕಾಲದಲ್ಲಿ ಬರಬೇಕಾಗಿದ್ದು, ಇವತ್ತಿನಾಗ ಮಾಡ್ತಾರೆ ಅವಾಗ ಬರುತ್ತೆ. ಏನದು ಅಂದ್ರೆ, ಹೇ ಸ್ವಾಮಿ, ಈ ಯಜ್ಞ ಕೊನೆಗೊಳ್ತಾ ಇದೆ. 100 ವರ್ಷದಲ್ಲಿ, ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ, ಅಷ್ಟು ವರ್ಷದ ಯಜ್ಞ ಪೂರ್ಣಗೊಳ್ತಾ ಇದೆ. ಸಾವೇ ಅವಭೃತ ಸ್ನಾನ, ಇಲ್ಲಿ 3 ಮಂತ್ರ, ಅಕ್ಷತಮಸಿ, ಅಚ್ಯುತಮಸಿ, ಪ್ರಾಣಶಂಸಿತಮಸಿ ಅಂತ 3 ಮಂತ್ರಗಳು. ಹೇ ಭಗವಂತ, ನೀನು ಸ್ವರೂಪದಿಂದ ಅಕ್ಷಯ, ಹಾಗೆ ಗುಣೈಹಿ ಅಚ್ಯುತ, ಗುಣಗಳಿಂದ, ಗುಣಗಳು ನಿನ್ನ ಬಿಡಲ್ಲ, ಯಾವಾಗಲೂ ಎಡಬಿಡದ ಗುಣವಂತ ನೀನು, ಹಾಗೆ ಮುಖ್ಯ ಪ್ರಾಣನಕ್ಕಿಂತ ಸುಖಭರಿತ ನೀನು ಎಂಬ ಚಿಂತನೆ ಮರಣ ಕಾಲದಲ್ಲಿ ಸ್ವಾಮಿ ಕೊಡುತ್ತಾನಂತೆ, ಅಭ್ಯಾಸ ಮಾಡಿಸಿ. ನಂತರ ಚೆನ್ನಾಗಿ ಹೇಳುತ್ತಾರೆ, ಯೋಯಂ ಮಮೇದಂ ಶರೀರಂ ಸಸಜ್ಜ, ಯಾವನಾದರೆ ಈ ಶರೀರವನ್ನ ಸೃಷ್ಟಿ ಮಾಡಿದನೋ, ರರಕ್ಷಚ ರಕ್ಷಣೆ ಮಾಡಿದನೋ, ಸಯೇವ ಅದ್ಯ ಅವನೇ ಈಗ, ಬಾಲ ಕ್ರೀಡಾ ಸಾಧನಮಿವ, ಹುಡುಗರು ಹುಡುಗರ ಆಟದ ಸಾಮಾನಿನಂತೆ, ಇದಂ ಜೀರ್ಣಂ ಶರೀರಂ ಸಂಹೃತ್ಯ, ಈ ಏನು ಜೀರ್ಣವಾದ ಶರೀರವನ್ನ ಬಿಡಿಸಿ ಸಂಹಾರ ಮಾಡಿ, ಅಭಿನವಂ ಹೊಸದಾದ ಶರೀರಾಂತರಂ ಉತ್ಪಾದ್ಯ, ಒಳ್ಳೆ ಶರೀರವನ್ನ ಹುಟ್ಟುಹಾಕಿ ಅಲ್ಲಿ ವಿಹರ್ತುಂ ನನಗೆ ಚೆನ್ನಾಗಿ ನನ್ನ ಜೊತೆಗೆ ವಿಹಾರ ಮಾಡಲಿಕ್ಕಾಗಿ ಇವಾಗ ಏನ್ ಮಾಡುತ್ತಾನೆ, ತಾವತ್ತು ಲೋಕಾಂತರಂ ಗಚ್ಚತಿ, ಇನ್ನೊಂದು ಲೋಕಕ್ಕೆ ನನ್ನನ್ನ ಕರ್ಕೊಂಡು ತಾನು ಹೊರಟಿದ್ದಾನೆ. ಅಹಂತೂ ಅವನು ಹೊರಟಿದ್ದಾನೆ, ನಾನಾದರೂ ಪ್ರತಿಬಿಂಬತ್ವಾತ್ ದೇವರ ಪ್ರತಿಬಿಂಬನಾದ್ದರಿಂದ, ಛಾಯಾ ಇವ ದೇವರ ನೆರಳಿನಂತೆ, ತಮನುಗಚ್ಚಾಮಿ ನಾನು ಅವನ ಜೊತೆಗೆ ನಾನು ಹೊರಡುತ್ತಾ ಇದ್ದೇನೆ. ಇತ್ಯಾದಿ ರೂಪೇಣ ಈ ರೀತಿಯಾಗಿ ಸೃಷ್ಟಿ ಸ್ಥಿತಿ ಸಂಹಾರಾದಿ ಕರ್ತೃತ್ವ ಅನುಸಂಧಾನ, ಆ ಮರಣ ಕಾಲದಲ್ಲಿ ಭಗವಂತನ ಅವನೇ ಸೃಷ್ಟಿ ಮಾಡುವುದು, ಸ್ಥಿತಿ ಮಾಡುವುದು, ಸಂಹಾರ ಮಾಡುವುದು, ಅವನೇ ಅವನೇ ಅವನೇ, ಬೇರೆ ಗತಿ ಇಲ್ಲ, ಹರೇ ಅಂತ ಅವನು ಚಿಂತನೆ ಮಾಡಬೇಕು. ಸರ್ವಾತ್ಮನ ಏನು ಮಾಡಬೇಕು ಆ ಕಾಲದಲ್ಲಿ, ಶ್ರೀಹರಿ ಚರಣಾರವಿಂದ ಮಕರಂದೇ, ಶ್ರೀಹರಿಯ ಪದಾರವಿಂದದ ಚಿಂತನೆ, ಆ ಪದಾರವಿಂದವೆಂಬ ಮಕರಂದದಲ್ಲಿ, ಸ್ವಾಂತಂ ನಿವೇಶಯನ್ ತನ್ನ ಮನಸ್ಸನ್ನ ದೇವರಲ್ಲೇ ಇಟ್ಟು, ಪುರುಷ ಯಜ್ಞಂ ಸಮಾಪಯೇ, ಈ ಪುರುಷ ಯಜ್ಞ ಪೂರ್ಣಗೊಳಿಸಬೇಕು. ಅವಾಗ ಚಿಂತನೆ ಮಾಡಬೇಕಂತೆ, ನನ್ನ ಶಿರದ ಕಪಾಲದ ಮೇಲ್ಭಾಗ ಸ್ವಾಮಿ ಇದ್ದಾನೆ, ಇದು ನಿಂತು ಚಿಂತನೆ ಮಾಡುತ್ತೆ. ಚತುರ್ಭುಜ ಶಂಖ ಚಕ್ರ ಗದಾ ಪದ್ಮಧರ ಪೀತಾಂಬರ ವನಮಾಲಿ ಸರ್ವಾಭರಣ ಭೂಷಿತ ಅಶೇಷ ಪರಿವಾರ ಯುತ ಸರ್ವಲಕ್ಷಣ ಸಂಯುತ ವಾಸುದೇವ ಸದಾ ತಿಷ್ಠತಿ, ನನ್ನ ತಲೆಯ ಮೇಲೆ ವಾಸುದೇವ ಸದಾ ಇರುತ್ತಾನೆ. ಹೇಗೆ ಚತುರ್ಭುಜ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿದ್ದಾನೆ, ಪೀತಾಂಬರಧಾರಿಯಾಗಿದ್ದಾನೆ, ವನಮಾಲೆಯನ್ನು ಧಾರಣೆ ಮಾಡಿದ್ದಾನೆ, ಎಲ್ಲ ಆಭರಣಗಳು ಭೂಷಿತನಾಗಿದ್ದಾನೆ, ಅಶೇಷ ಪರಿವಾರದಿಂದ ಕೂಡಿಕೊಂಡಿದ್ದಾನೆ, ಸರ್ವ ಲಕ್ಷಣಗಳಿಂದ ಶುಭ ಲಕ್ಷಣಗಳಿಂದ ಕೂಡಿಕೊಂಡಿದ್ದಾನೆ. ಯಾರು? ವಾಸುದೇವ ಯಾವಾಗಲೂ ಇರುತ್ತಾನೆ. ತಸ್ಯ ಅಂಥ ಭಗವಂತನ ಧ್ವಜ ವಜ್ರ ಅಂಕುಶಾದಿ ಚಿಹ್ನೋಪೇತಾಭ್ಯ ಪಾದಾಭ್ಯ ವಿಶ್ರುತ ಉದಕ ಧಾರ, ಅಂಥ ಭಗವಂತನ ಧ್ವಜ ವಜ್ರ ಅಂಕುಶ ಪದ್ಮ ಮೊದಲಾದ ಆ ಚಿಹ್ನೆಗಳಿಂದ ಕೂಡಿದ ಅದ್ಭುತವಾದ ಪಾದಗಳಿಂದ ನಿಸೃತ ಉದಕ ಧಾರ, ಆ ಬಂದಂಥ ನೀರಿನ ಪ್ರವಾಹ, ಬ್ರಹ್ಮರಂಧ್ರ ಮಾರ್ಗೇಣ ಶರೀರಂ ಪ್ರವಿಶಂತಿ ತ್ರಿಭಾಗ ಭವತಿ, ಈ ಶರೀರವನ್ನು ಪ್ರವೇಶ ಮಾಡಕ ಮೂರಾಗಿ ಒಡೆಯುತ್ತೆ. ಒಂದು ಭಾಗದಿಂದ ಎಡಗಡೆ ಇರುವ ನಾಡಿಗಳಲ್ಲಿ ಪ್ರವೇಶ ಮಾಡುತ್ತಾ ಗಂಗಾ ಅಂತ ಕರೆಸಿಕೊಳ್ಳುತ್ತೆ, ಬಲಗಡೆ ಇರುವ ನಾಡಿಗಳಲ್ಲಿ ಪ್ರವೇಶ ಮಾಡುತ್ತಾ ಯಮುನಾ, ಮಧ್ಯೆ ಬ್ರಹ್ಮನಾಡಿಯಲ್ಲಿ ಸರಸ್ವತಿ ಅಂತ ಕರೆಸಿಕೊಳ್ಳುತ್ತೆ. ಇಷ್ಟು ಹೇಳುತ್ತಾ ಈ ಮೂರು ಭಾಗದಿಂದ ಇಡೀ ನಾಡಿಗಳಲ್ಲಿ ಪ್ರವಾಹ ಬರುತ್ತಾ ಇದೆ. ನೋಡಿದ್ದೀರಾ ಎಂದಾದರೂ ಅಲಕನಂದ ಬದರಿಯಲ್ಲಿ ನೋಡಿದ್ದೀರಾ ಹೇಗೆ ಬರ್ತಾ ಇರುತ್ತೆ? ಅದೇ ಪ್ರವಾಹ ಚಿಂತನೆ ಮಾಡಿ, ಹಾಗೆ ನನ್ನ ಶರೀರದಲ್ಲಿ ಪ್ರವಾಹ ಬಂದು ಎಲ್ಲ ಒಳಗಿರತಕ್ಕಂಥ ಮಲವನ್ನ ಕೊಚ್ಚಿ ಹಾಕುತ್ತೆ. ಹೌದು ನೋಡಿ, ನೀರಿಲ್ಲದಿದ್ದಾಗ ನದಿಯಲ್ಲಿ ಪಾಚಿ ಎಲ್ಲ ಕಟ್ಟಿರುತ್ತೆ, ಎಲ್ಲ ಕೊಚ್ಚೆ ಕೂತಿರುತ್ತೆ. ಒಮ್ಮೆ ನೀರು ಬರ್ತಾ ಇದ್ರೆ ಎಲ್ಲ ಕೊಚ್ಚಿಕೊಂಡು ಹೋಗುತ್ತೆ, ಆ ಕೊಚ್ಚಿಕೊಂಡು ಹೋಗೋದು ಕೂಡ ಕಾಣುತ್ತೆ ನೀರಿನ ಮೇಲೆ. ಹಾಗೆ ನಿತ್ಯವೂ ಗುರುಮಂತ್ರ ಮಾಡುವಾಗ ಈ ಚಿಂತನೆಯನ್ನ ಒಳಗೆ ಒಳಗೆ ಕಾನ್ಸಂಟ್ರೇಟೆಡ್ ಆಗಿ ಯಾರು ಮಾಡುತ್ತಾ ಇರ್ತಾರೆ ಅವರಿಗೆ ತಮ್ಮ ಒಳಗೆ ಆ ಪ್ರವಾಹ ಬರುವುದು, ಈ ಎಲ್ಲ ಕೊಚ್ಚಿಕೊಂಡು ಹೋಗುವುದು ಕಾಣುತ್ತೆ ಅಂತ ಹೇಳ್ತಾರೆ. ಆ ಗುರುಮಂತ್ರವ ಮಾಡು ಮನುಜ ಅಂತಂಬುದರಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಸರಿ, ಇಂಥ ಭಗವಂತನ ಚಿಂತನೆ ಮಾಡುತ್ತಾ ಈ ರೀತಿ ಚಿಂತನೆ, ಗುರುಮಂತ್ರ ಮಾಡಿದರೆ ಏನು ಫಲ ಹೇಳ್ತಾ ಇದ್ದಾರೆ. ರಾಗದ್ವೇಷಾದಿ ಅಂತರ್ಮಲ ಪರಿಹಾರಕ, ರಾಗದ್ವೇಷಾದಿ ಮಲಗಳೆಲ್ಲ ಕೊಚ್ಚಿಕೊಂಡು ಹೋಗುತ್ತೆ. ಹಾಗೆ ಸಾರ್ಧ ತ್ರಿಕೋಟಿ ತೀರ್ಥ ಸ್ನಾನತಃ ಅನಂತ ಗುಣಾಧಿಕ, ಮೂರುವರೆ ಕೋಟಿ ತೀರ್ಥಗಳಲ್ಲಿ ಏಕಕಾಲದಲ್ಲಿ ಸ್ನಾನ ಮಾಡಿದರೆ ಎಷ್ಟು ಫಲ ಬರಬೇಕೋ ಇಂಟು ಅನಂತ. ಅಷ್ಟು ಫಲ ಬರುತ್ತೆ ನೋಡಿ. ಗೊತ್ತಿಲ್ಲದೆ ಮಾಡುತ್ತಾ ಇರ್ತಾರೆ ಗುರುಮಂತ್ರಗಳು, ಏನೋ ತಲೆ ಮೇಲೆ ಕೈಡು ಬಂ 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 ಅಂತ, ಏನು ಯಾಕನ್ಬೇಕೋ ಏನನ್ಬೇಕೋ ಗೊತ್ತಿಲ್ಲ. ಅವ್ರು ಹೇಳಿದ್ರು ನಾವಂದು ಮುಗಿತು ಹೋದವು. ಅರ್ಥ ಸಹಿತ ತಿಳುವಳಿಕೆ ಸಹಿತ ಮಾಡಿದರೆ ಅದರ ಫಲವೇ ಬೇರೆ, ಏನೂ ಇಲ್ಲದೆ ಮೆಕ್ಯಾನಿಕಲ್ ಆಗಿ ಮಾಡಿದರೆ ಫಲ ಇಷ್ಟೇ ಬರುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಫಲ ಕೂತಿದೆ, ಏನದು ಹೇಳ್ತಾರೆ, ಅಪಮೃತ್ಯು ಪರಿಹಾರಕ. ಅಪಮೃತ್ಯು ಪರಿಹಾರ ಆಗಿಬಿಡುತ್ತಂತೆ. ಧ್ಯಾನ ಸ್ನಾನಂ ವಿಧಾಯ, ಇಷ್ಟು ಧ್ಯಾನ ಸ್ನಾನವನ್ನು ಮಾಡಿ ಸ್ವಬಿಂಬರೂಪಂ ಹರಿಮೇವ ಚಿಂತೆಯೆ, ತನ್ನ ಬಿಂಬರೂಪಿ ಶ್ರೀಹರಿಯನ್ನೇ ಚಿಂತನೆ ಮಾಡುತ್ತಾ ಬರಬೇಕು. ಅವಾಗ ಸ್ವಾಮಿ ಒಳಗೇನು ಮಾಡುತ್ತಾನೆ ಎಂಬುದನ್ನು ಹೇಳುತ್ತಾರೆ. ಅವಾಗೆ ಪ್ರಾಜ್ಞನಾಮಕ ಭಗವಂತ ಕರ್ಣಿಕಾಗ್ರದಲ್ಲಿ ಇದ್ದ ಭಗವಂತ ಜೀವಮಾದಾಯ, ಜೀವನನ್ನ ಕರಕೊಂಡು, ಪ್ರಾಜ್ಞನಲ್ಲಿ ಎಲ್ಲಾ ರೂಪಗಳು ಲಯ, ಜೀವನನ್ನ ಕರಕೊಂಡು ಲೀಲಯ ಉತ್ತಮ ಆರುಹ್ಯ, ಜೀವನ ಮೇಲೆ ಜೀವನ ಹೆಗಲೇರುತ್ತಾನಂತೆ. ಹೆಗಲೇರಿ ಪುರಾತ್ ಮಹಾರಾಜ ಇವ ಶರೀರಾತ್ ಅನ್ಯಾಭಿಹಿ ನಾಡಿಭಿಹಿ ಬಹಿಹಿ ನಿರಗಚ್ಚತಿ. ಶ್ರೇನು ಮಹಾರಾಜರು ಹೊರಟ್ರೆ ಹೇಗಿರುತ್ತ ಹಾಗೆ ಜೀವನ ಹೆಗಲೇರಿ ಪಕ್ಕದಲ್ಲಿ ಬ್ರಹ್ಮದೇವರು, ವಾಯುದೇವರು, ಗರುಡದೇವರು ಎಲ್ಲರೂ ಛತ್ರ ಚಾಮರಾದಿ ಸೇವಾ ಮಾಡುತ್ತಾ ಇದ್ರೆ ಸ್ವಾಮಿ ಹೊರಡತಾನಂತೆ. ಅಲ್ಲಿ ಹೇಳುತ್ತಾರೆ, ತತಃ ಅಮಾತ್ಯಾದಯ ಪ್ರಜಾ ಇವ ಮುಖ್ಯ ಪ್ರಾಣಾಲಯ ಸರ್ವೇಪಿ ದೇವಾ ಮಹಾರಾಜ ರಾಜ ಉಪಚಾರೈ ಸೇವಂತಂ ಸೇವಂತಃ ತಂ ಅನುಗಚ್ಛಂತಿ. ಆ ಭಗವಂತನ ಸೇವಾ ಮಾಡುತ್ತಾ ಎಲ್ಲರೂ ಹಿಂದೆ ಹೋಗ್ತಾರೆ. ಹೇಳ್ತಾರೆ ಅವಾಗ ಜೀವ ಸ್ಥೂಲ ಶರೀರಂ ಪರಿತ್ಯಜ್ಯ ಗಚ್ಚನ್, ಈ ಶರೀರವನ್ನ ಬಿಟ್ಟು ಹೋಗ್ತಾ ಹೋಗೋ ಕಾಲಕ್ಕೆ ಹೇಗೆ ಹೋಗ್ತಾನೆ ಅಂದರೆ ಸ್ವರೂಪ ಲಿಂಗ ಅನಿರುದ್ಧ ಜೊತೆಗೆ ಈ ದೇಹದ ಸೂಕ್ಷ್ಮ ಭಾಗಗಳು, ಭೂತ ಸೂಕ್ಷ್ಮಗಳು ಅಂತ ಹೇಳ್ತಾರೆ, ಅದೆಲ್ಲ ಅಂಟಿಕೊಂಡಿರುತ್ತೆ ಇದಕ್ಕೆ, ಆ ಜೊತೆಗೆ ಹೋಗ್ತಾನೆ. ಹೇಳ್ತಾ ಇದ್ದಾರೆ ಭೂತ ಸೂಕ್ಷ್ಮೈಹಿ ಇಂದ್ರಿಯ ಸೂಕ್ಷ್ಮೈಶ್ಚ, ಹತ್ತು ಅಂದ್ರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಭೂತಗಳು ಇವೆಲ್ಲವೂ ಸೂಕ್ಷ್ಮ ಭಾಗಗಳು ಜೊತೆಗೇನೆ ತಾನು ಹೊರಟು ಹೋಗ್ತಾ ಭಗವಂತನ ಹಿಂದೆ ಹೊರಡತಾನಾಗ ಹೇಳುತ್ತಾರೆ, ಪೂರ್ವತನೇ ಪರಿತ್ಯಜ್ಯಮಾನೇ ದೇಹೇ ಸ್ಥಿತಾ ದೇವಾ ದ್ವಿವಿಧಾಃ. ಈ ಶರೀರ ಬಿಡ್ತೀವಲ್ಲ, ಬಿಡಲಿಕ್ಕೆ ಮುಂದೆ ಈ ದೇಹದಲ್ಲಿ ಎರಡು ರೀತಿ ದೇವತೆಗಳಿರ್ತಾರೆ, ಸ್ಥೂಲಾಭಿಮಾನಿಗಳು ಸೂಕ್ಷ್ಮಾಭಿಮಾನಿಗಳು ಅಂತ. ತತ್ವ ಎರಡು ರೀತಿ, ಸ್ಥೂಲ ತತ್ವ ಸೂಕ್ಷ್ಮ ತತ್ವ ಅಂತ, ಸೂಕ್ಷ್ಮ ತತ್ವಾಭಿಮಾನಿಗಳು ಸ್ಥೂಲ ತತ್ವಾಭಿಮಾನಿಗಳು ಅಂತ ಇಬ್ಬರು ಇದ್ದಾರೆ. ಆ ಇಬ್ಬರಲ್ಲಿ ಕೂಡ ವಿಶೇಷವಾಗಿ ಈ ಶರೀರ ಇಲ್ಲಿ ಬಿದ್ದಿರುತ್ತಲ್ಲ, ಇಲ್ಲಿ ಸ್ಥೂಲ ತತ್ವಾಭಿಮಾನಿಗಳು ಇರ್ತಾರೆ. ಸೂಕ್ಷ್ಮ ತತ್ವಾಭಿಮಾನಿಗಳು ನಮ್ಮ ಶರೀರದ ಜೊತೆಗೇನೆ, ಅನಿರುದ್ಧ ದೇಹದ ಜೊತೆಗೇನೆ, ನಮ್ಮ ಜೊತೆಗೇನೆ ಬಂದು ಬಿಡುತ್ತಾ ಇದ್ದಾರೆ. ಬಂದುಬಿಟ್ಟು ಪುನಃ ನಮಗೆ ಇನ್ನೊಂದು ಶರೀರ ಬರುವಾಗ ನಮ್ಮ ಜೊತೆಗೆ ಪ್ರವೇಶ ಮಾಡುತ್ತಾರೆ ರೇತಸ್ಸಿನಲ್ಲಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಜೀವನ ಜೊತೆಗೆ ಹೋಗ್ತಾರೆ, ಜೀವನನ್ನೇ ಪ್ರೇತ ಅಂತ ಕರೆಯುವುದು. ಪ್ರೇತ ಅಂದ್ರೆ ಶಬ್ದ ಇನ್ನೇನೋ ಅಲ್ಲ, ಪ್ರಕೃಷ್ಟವಾಗಿ ಹೊರಟವ, ಅದರಿಂದ ಪ್ರೇತ ಅಂತ ಅರ್ಥ. ಪ್ರೇತ ಅಂದ್ರೆ ಹೌದಲ್ವಾ, ನಾನು ಹೇಳ್ತಾನೆ ನೆನಪು ಮಾಡಬೇಕು ನಮಗೆ ಸ್ವಾಮಿಗಳ ಪಾಠ ಇದೆ. ಹೌದು, ಶ್ರೀಕೃಷ್ಣ ಅರ್ಪಣ ನಾಡೋಣ. ನನಗೆ ನೆನಪೇ ಇಲ್ಲ.